ஸ்ரீ குருப்யோ நம. ஹரிஹி ஓம். சத்யம் சத்யம் புனசத்யம் விஷ்ணு தீர்த்த பிரசாதத சர்வே காமா பவந்தேவ சபதோ பிம்ப சந்நிதௌ. ஏன் ஹரிதம்மா? ಹೌದು, ದೇವರು ಇರ್ತಾರೆ, ಇರ್ತಾಳೆ. ಆ ದೇವರಲ್ಲಿ ಅದಕ್ಕೆ ಸೇರಿದ ಇಲ್ವಾ? ಜೊತೆಗೆ ಇರ್ತಾಳೆ. ಇಲ್ಲ, ಅವನು ಎಲ್ಲಿದ್ರೆ ಅಲ್ಲಿರ್ತಾಳೆ. ಅದೇ ದೇಶದ ವ್ಯಾಪ್ತಿ. ಅವನು ಎಷ್ಟು ಪರಿಮಾಣದಲ್ಲಿ ಇರ್ತಾನೋ ಅಷ್ಟು ಪರಿಮಾಣದಲ್ಲಿ ಇರಬೇಕು ಅಂತಿಲ್ಲ. ಅವನು ಎಷ್ಟು ವಿಸ್ತಾರವಾಗಿ ಒಂದು ರೂಪದಿಂದ ಇದ್ರೆ ಅಷ್ಟೇ ದೊಡ್ಡ ರೂಪ ಹಾಕಿ ತಗೊಂಡಿರಬೇಕು. ಅಷ್ಟು ವಿಸ್ತಾರವಾಗಿ ಎಲ್ಲ ಕಡೆ ಆತ ಇದ್ದ ಕಡೆ ಇದ್ರೆ ಸಾಕು. ಏಕ ದೇಶ ವೃತ್ತಿ. ಇನ್ನ ಮುಂದೆ ಹೇಳುತ್ತಾರೆ, ತತ್ವಗಳ ಸೃಷ್ಟಿ, ತತ್ವಾಭಿಮಾನಿಗಳ ಸೃಷ್ಟಿ, ಆ ತತ್ವಾಭಿಮಾನಿಗಳಿಗೆ ದೇಹಗಳ ಸೃಷ್ಟಿ, ನಂತರ ಆ ತತ್ವಾಭಿಮಾನಿಗಳನ್ನ ಬ್ರಹ್ಮಾಂಡ ಕಟ್ಟಿ ಅಂತ ಹೇಳಿದ ಕೂಡಲೇ ಅವರಂದ್ರು, ಅಯ್ಯ ನಮಗೆ ಬ್ರಹ್ಮಾಂಡ ಕಟ್ಟಲಿಕ್ಕೆ ತಾಕತ್ತಿಲ್ಲ ಅಂತ ಪ್ರಾರ್ಥನೆ ಮಾಡಿದಾಗ ಭಗವಂತ ಪುರುಷನಾಮಕನಾಗಿ ಬಂದು ತತ್ವಗಳಲ್ಲಿ ತತ್ವಾಭಿಮಾನಿಗಳಲ್ಲಿ ಪ್ರವೇಶ ಮಾಡಿ ಅವರ ಮೂಲಕ ಬ್ರಹ್ಮಾಂಡ ಕಟ್ಟಿಸಿದ. ಬ್ರಹ್ಮಾಂಡದಲ್ಲಿ ವಿಶೇಷವಾಗಿ ಸಾವಿರ ವರ್ಷಗಳ ಕಾಲ ಹೇಳುತ್ತಾ ಇದ್ದಾರೆ. ಶೇಷ ಪರ್ಯಂಕೆ ಶಯಾನಃ, ಶೇಷ ಪರ್ಯಂಕದಲ್ಲಿ ಮಲಕೊಂಡಿದ್ದು, ತದನಂತರ ತನ್ನ ನಾಭಿಯಿಂದ ಕಮಲವನ್ನು ಹೊರಹಾಕಿದ. ಆ ನಾಭಿಯಿಂದ ಬಂದ ಕಮಲದಿಂದ ಬಂದವರೇ ಬ್ರಹ್ಮದೇವರು. ಬ್ರಹ್ಮದೇವರು ಸೃಷ್ಟಿ ಮಾಡಿದರು ಅಂತ ಹೇಳುತ್ತಾ ಇದ್ದಾರೆ. ಇಲ್ಲಿ ಪುನಃ ಹೇಳುತ್ತಾ ಇದ್ದಾರೆ, ಜಗತ್ತಿನ ಸೃಷ್ಟಿ ಹೇಗಾಯಿತು, ಜಗತ್ತಿನಲ್ಲಿ ಎಲ್ಲ ಪದಾರ್ಥಗಳ ಸೃಷ್ಟಿ ಇವೆಲ್ಲ ಹೇಗಾಯಿತು ಅಂದರೆ ಹೇಳುತ್ತಾ ಇದ್ದಾರೆ, ಮೂರು ಭೂತಗಳಿಂದ ತಯಾರಾದದ್ದು, ತ್ರಿವೃತ್ಕರಣ ಅಂತ ಹೇಳುತ್ತಾರೆ. ಪೃಥ್ವಿ, ಅಪ್ಪು, ತೇಜಸ್ಸು. ವಾಯುವಾಕಾಶಗಳು ಬೆರೆತ ಇರುತ್ತೆ, ಆದರೆ ಮಾಡಲಿಕ್ಕೆ ಪದಾರ್ಥ ಮಾಡಲಿಕ್ಕೆ ಸಿಗೋದು ಯಾವುದು? ಭೂಮಿ, ನೀರು, ಅಗ್ನಿ. ಹೌದಾ? ಈ ಮೂರನ್ನೇ ಬೆರೆಸಿ 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 ಎಲ್ಲ ತಯಾರು ಮಾಡಿದ. ಅದಕ್ಕೆ ಹೇಳುತ್ತಾ ಇದ್ದಾರೆ, ತೇಜೋ ಜಲ ಪೃಥಿವ್ಯಾಖ್ಯಂ ಭೂತತ್ರಯಂ. ಅದಕ್ಕೆ ಅಭಿಮಾನಿಗಳು ಯಾರು? ಶ್ರೀ ಪ್ರಾಣ ರುದ್ರರು ಉತ್ತಮ ಅಭಿಮಾನಿಗಳು, ಇಂದ್ರಾದಿಗಳು ಮಧ್ಯಮ ಅಭಿಮಾನಿಗಳು, ಅಗ್ನಿ ವರುಣ ಪೃಥ್ವಿ ಅವರು ಅಧಮಾಭಿಮಾನಿಗಳು ಅಂತ. ಆ ಮೂರರೊಳಗೆ ಈ ಮೂರು ಮೂರು ಜನ, ಉತ್ತಮಾಭಿಮಾನಿಗಳು ಮೂರು ಜನ, ಮಧ್ಯಮಾಭಿಮಾನಿಗಳು ಮೂರು ಜನ, ಅಧಮಾಭಿಮಾನಿಗಳು ಮೂರು ಜನ, ಎಲ್ಲರನ್ನೂ ಆ ಮೂರು ಭೂತಗಳಲ್ಲಿ ಪ್ರವೇಶ ಮಾಡಿಸಿ ಅವರ ಮೂಲಕ ಜಗತ್ತಿನಲ್ಲಿ ಎಲ್ಲ ಶರೀರಗಳ ನಿರ್ಮಾಣ ಮಾಡಿದ. ಅದು ಹೇಗೆ? ತ್ರಿವೃತ್ಕರಣ ಅಂತಾರಲ್ಲ, ಅದನ್ನು ಹೇಗೆ ಮಾಡಿದ ಅಂದ್ರೆ ಹೇಳುತ್ತಾರೆ, ಸತ್ವ ಇದು ಪೃಥ್ವಿ, ಅಪ್ಪು, ತೇಜಸ್ಸು. ಅಲ್ಲಿ ಶ್ರೀ ಪ್ರಾಣ ರುದ್ರರು, ರುದ್ರರು ಶ್ರೀ ಪ್ರಾಣ ರುದ್ರರು ಅಂದ್ರೆ ಎಲ್ಲೆಲ್ಲಿ ಯಾರ್ಯಾರು ಎಲ್ಲವನ್ನ ತಿಳಿಸಿಕೊಡುತ್ತಾ ಇದ್ದಾರೆ. ತೇಜೋ ಜಲ ಪೃಥ್ವಿ, ತೇಜೋ ತೇಜಸ್ಸಿನಲ್ಲಿ ಶ್ರೀ, ಜಲದಲ್ಲಿ ಪ್ರಾಣ, ಪೃಥ್ವಿಯಲ್ಲಿ ರುದ್ರ. ಶ್ರೀ ಪ್ರಾಣ ರುದ್ರರು ಆ ಮೂವರನ್ನ ಈ ಮೂರರಲ್ಲಿ ಪ್ರವೇಶ ಮಾಡಿಸಿದ. ಈ ಮೂರನ್ನೂ ಒಟ್ಟು ಮಾಡಿದ, ಮೂರನ್ನೂ ಒಟ್ಟು ಮಾಡಿದ. ಮೊದಲೇನಿತ್ತು? ಜಡಾಂಶಗಳು ಮೂರಿದ್ದು, ಪೃಥ್ವಿ, ತೇಜೋ, ಜಲ, ಪೃಥ್ವಿ. ಆ ತೇಜಸ್ಸು, ಜಲ, ಪೃಥ್ವಿಗಳಲ್ಲಿ ಈಗ ಜಿ ಅಂದ್ರೆ ಲಕ್ಷ್ಮಿ, ಪ್ರಾಣ, ರುದ್ರರನ್ನು ಸೇರಿಸಿದ. ಚೇತನಾಂಶ ಎಷ್ಟು ಬಂತು? ಮೂರು ಸೇರಿತು ಅದರಲ್ಲಿ. ಎಲ್ಲ ಒಟ್ಟು ಮಾಡಿದ. ಮತ್ತು ತೇಜೋ ಜಲ ಪೃಥಿವಿ ಅಂತ ಮೂರು ಮಾಡಿದ. ಆಯ್ತಾ? ಆ ಮೂರರಲ್ಲಿ ಮಧ್ಯಮ ಅಭಿಮಾನಿಗಳಿದ್ದಾರೆ ಇಂದ್ರಾದಿ ದೇವತೆಗಳು. ಆ ಇಂದ್ರಾದಿ ದೇವತೆಗಳಿಗೆ ಈ ಒಂದು ಮುದ್ದೆಯಿಂದ, ತೇಜೋ ಜಲ ಪೃಥಿವಿಗಳಿಂದ ಅವರ ಶರೀರ ಕೊಟ್ಟ ಇಂದ್ರಾದಿ ದೇವತೆಗಳಿಗೆ. ಆ ಶರೀರ ಕೊಟ್ಟ ಮೇಲೆ ಅವರನ್ನ ಇದರಲ್ಲಿ ಬೆರೆಸಿದ, ತೇಜೋ ಜಲ ಪೃಥ್ವಿಗಳಲ್ಲಿ ಬೆರೆಸಿದ. ಬೆರೆಸಿಯ ಮುದ್ದೆ ಮಾಡಿ ಅದರಿಂದ ಮತ್ತು ಮೂರು ಭಾಗ ಮಾಡಿದ, ತೇಜಸ್ಸು ಜಲ ಪೃಥ್ವಿ ಅಂತ ಮತ್ತು ಮಾಡಿದ. ಅದರಲ್ಲಿ ಅದಮ ಅಭಿಮಾನಿಗಳಿದ್ದಾರಲ್ಲ ತೇಜಸ್ಸಿಗೆ ಅಗ್ನಿ, ಜಲಕ್ಕೆ ಭೂಮಿಗೆ ಧರ, ಮೂವರನ್ನು, ಆ ಮೂವರಿಗೂ ಕೂಡ ಈ ಮುದ್ದೆಯಿಂದ ಶರೀರಗಳು ಕೊಟ್ಟ. ಆ ಮೂವರನ್ನು ಸೇರಿಸಿದ. ಮೊದಲು ಮೂರು ಜಡಾಂಶಗಳಿದ್ದವು, ನಂತರ ಚೇತನಾಂಶಗಳು ಮೂರು ಸೇರಿದವು, ಆರಾಯಿತು. ಮತ್ತು ಅದಕ್ಕೆ ಮೂರು ಚೇತನಾಂಶಗಳು ಸೇರಿದವು, ಒಂಬತ್ತಾಯಿತು. ಇನ್ನೊಂದು ಮೂರು ಚೇತನಾಂಶಗಳು ಸೇರಿದವು, ಒಟ್ಟಾರೆ ಚೇತನಾಂಶಗಳು ಆರು, ಜಡಾಂಶಗಳು ಮೂರು. ಅಲ್ಲ, ಎಷ್ಟೆಷ್ಟಾಯಿತು? ಒಂಬತ್ತ, ಒಂಬತ್ತು ಮೂರು, ಜಡಾಂಶಗಳು ಮೂರು, ಚೇತನಾಂಶಗಳು ಒಂಬತ್ತು, ಮೂರು ಮೂರು ಮೂರು. ಅವಾಗೇನಾಯ್ತು? ಹನ್ನೆರಡು ಅಂಶಗಳು ಬಂತು. ಕೊನೆಗೆ ಉಳಿದದ್ದೇನು? ತೇಜಸ್ಸು ಜಲ ಪೃಥ್ವಿ. ಅಂದರೆ ಇದರಲ್ಲಿ ಎಲ್ಲರೂ ಬೆರೆತಿದ್ದಾರೆ, ಒಂದರಲ್ಲೂ ಎಲ್ಲ ಬೆರೆತಿವೆ, ಎಲ್ಲದರಲ್ಲೂ ಎಲ್ಲ ಬೆರೆತಿವೆ. ಆ ಬೆರೆತದನ್ನು ತಯಾರು ಮಾಡಿ ಅದರಿಂದ ವಿಶೇಷವಾಗಿ ಶರೀರಗಳು ಕೊಟ್ಟ. ಯಾರಿಗೆ ಅಂದರೆ ಜಂತುಜಾಲಕ್ಕೆ, ಮನುಷ್ಯರಿಗೆ, ಎಲ್ಲವನ್ನು ಕೊಡ್ತಾ ಇದ್ದಾನೆ. ಇಲ್ಲಿ ತೇಭ್ಯ ಮಾನುಷಾದಿ ನಾಮರೂಪಾಣಿ ಚಕಾರ. ಆ ಮೂರು ಮುದ್ದೆಗಳಿಂದ ಮನುಷ್ಯರ ನಾಮರೂಪಗಳನ್ನು ಮಾಡಿದ. ಆ ಮನುಷ್ಯರನ್ನ ನಮಗೆ ಕೊಡುವ ಶರೀರ ಹೇಗೆ ಕೊಟ್ಟ? ಅವರಿಗೆ ಡೈರೆಕ್ಟ್ ಆಗಿ ತೇಜೋ ಜಲ ಪೃಥ್ವಿಗಳನ್ನು ಹಾಕಿ ಬೆರೆಸಿ ಮಾಡಿದನಲ್ಲ, ಹಾಗಲ್ಲ, ನಮಗೆ ಬೇರೆ. ಹೇಗೆ ಅಂದ್ರೆ ಹೇಳುತ್ತಾರೆ, ನ ಸಾಕ್ಷಾತ್ ಕಿಂತು ಪೃಥಿವ್ಯಾಹ ಓಷಧಯ. ಭೂಮಿಯಿಂದ ಬೆಳೆ, ಓಷಧಿಗಳು ಬರುತ್ತೆ. ಆ ಓಷಧಿಗಳಿಂದ ಅನ್ನ, ಅನ್ನದಿಂದ ಜೀವರ ಶರೀರ. ಜನನಿ ಪಿತ ಭೂ ವಾರಿದಾಂಬರ ವೆನಿಪ ಪಂಚಾಗ್ನಿಯಲಿ ಅಂತ ಆ ಕ್ರಮದಲ್ಲಿ ನಮಗೆ ಶರೀರಗಳು ಕೊಡತಾ ಇದ್ದಾನೆ. ಇನ್ನು ಹೇಳುತ್ತಾ ಇದ್ದಾರೆ, ಅನ್ನ, ಅನ್ನದಿಂದ, ಅನ್ನದಲ್ಲಿ ಈ ಜೀವನನ್ನ ಸೇರಿಸ್ತಾನೆ. ಎಲ್ಲಿ ಯಾವ ಅಕ್ಕಿ ಕಾಳಲ್ಲಿ ಯಾವ ಜೀವ ಸೇರಿರ್ತಾನೋ ಗೊತ್ತಿಲ್ಲ, ಎಲ್ಲೆಲ್ಲಿರುತ್ತೋ ಏನೋ ಗೊತ್ತಿಲ್ಲ, ಅಲ್ಲಿ ಸೇರಿಸಿದ ಭಗವಂತ. ಯಾರಿಗೆ ಅಂದ್ರೆ ಯಾರನ್ನ ಸೇರಿಸ್ತಾನೆ, ಯಾವಾಗ ಸೇರಿಸ್ತಾನೆ ಅಂದ್ರೆ ಯಾವ ಜೀವನಿಗೆ ಶರೀರ ಬರತಕ್ಕಂಥ ಶರೀರಾದಿ ಸಂಯೋಗಪ್ರದಂ ಕರ್ಮ ಯಶ ಉದ್ಬುದ್ಧಂ. ಯಾವನ ಕರ್ಮ ಪಕ್ವ ಆಗಿದೋ ಶರೀರ ಬರಲಿಕ್ಕೆ, ಅವನನ್ನ ಆ ಅನ್ನದಲ್ಲಿ ಸೇರಿಸ್ತಾನೆ ಭಗವಂತ. ಆ ಅನ್ನದ ಮೂಲಕ ಆ ಜೀವ ತಂದೆ ಹೊಟ್ಟೆಗೆ ಬಂದು ಅಲ್ಲಿ ರೇತಸ್ಸಾಗಿ, ಆ ರೇತಸ್ಸಿನಲ್ಲಿ ಜೀವನ ಜೊತೆ ಸಂಕರ್ಷಣ ಇರ್ತಾನೆ, ತಾಯಿಯ ಗರ್ಭಕ್ಕೆ ಸೇರಿಸ್ತಾನೆ, ತಾನೂ ಸೇರುತ್ತಾನೆ ಆ ರೇತಸ್ಸಿನ ಜೊತೆಗೆ. ಸಂಕರ್ಷಣ ನಾಮಕ ಭಗವಂತನೂ ಅಲ್ಲಿ ಹೊರಡುತ್ತಾನೆ. ಹೊರಟು ತಾಯಿಯ ಗರ್ಭದಲ್ಲಿ ಸೇರಿದ ಮೇಲೆ ಜೀವನ, ಆ ಶರೀರ ನಿರ್ಮಾಣ ಆಗ್ತಾ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಕರ್ಮ ಉದ್ಬೋಧ ಅಂದ್ರೆ ಏನು? ಕರ್ಮ ಅಂದ್ರೆ ಜೀವರಾಶಿಗಳ ಕರ್ಮ, ಅನಾದಿ ಕರ್ಮ. ಅದು ಯಾರಿಗೆ ಪಕ್ವ ಆಗಿರುತ್ತೋ ಅವರದು ಕರ್ಮ ಉದ್ಬುದ್ಧ ಆಯಿತು ಅಂತಾರೆ. ಕರ್ಮ ಪಕ್ವ ಆಗುವುದು ಅಂದ್ರೆ ಏನು ಅಂದ್ರೆ ಹೇಳ್ತಾರೆ, ಕರ್ಮಸ್ಥಿತಸ್ಯ ಕರ್ಮನಾಮ್ನಃ ಹರೇಹ ಫಲದಾನ ಇಚ್ಛಾ ಏವ. ಕರ್ಮದೊಳಗೆ, ಅನಾದಿ ಕರ್ಮದೊಳಗೆ ಕರ್ಮನಾಮಕನಾದ ಭಗವಂತ ಇದ್ದಾನೆ, ಅವನು ಫಲ ಕೊಡಬೇಕು ಅಂತ ಸಂಕಲ್ಪ ಮಾಡುವುದೇ ಕರ್ಮ ಉದ್ಬೋಧ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೋಡ್ರಿ, ಅವರು ಕರ್ಮ ಪಕ್ವ ಆಯಿತು, ಕರ್ಮ ಪಕ್ವ ಆಗೋದು ಅಂದ್ರೆ ಸ್ವಾಮಿಯೇ ಫಲ ಕೊಡಬೇಕು ಅಂತ ಸಂಕಲ್ಪ ಮಾಡುವುದು. ಇನ್ನ ಭಾಗ ಅಂದ್ರೆ ಏನು ಕಮ್ಮಿ ಕೊಡ್ತಾನೆ? ಸಚಿವ ಏನು ನೀವು ಕೇಳೋದು? ಈ ಮೂರು ಭೂತಗಳಿಂದ ತಯಾರಾದ ಶರೀರ ಒಬ್ಬೊಬ್ಬರಿಗೆ ಒಂದೊಂದು ಬರುತ್ತಾ ಅಂತನಾ? ಹಾಗೇನಿಲ್ಲ. ಪ್ರಪೋರ್ಷನ್, ಮನುಷ್ಯ ಶರೀರಕ್ಕೆ ಇಷ್ಟು ಪ್ರಪೋರ್ಷನ್, ಜಂತುಗಳ ಶರೀರಕ್ಕೆ ಇಷ್ಟು ಪ್ರಪೋರ್ಷನ್, ಆ ಥರ ಇಟ್ಕೊಂಡು ಹೋಗ್ತಾನೆ ಭಗವಂತ. ನಮ್ಮ ಶರೀರದಲ್ಲಿ, ನಮ್ಮ ಇಡೀ ಶರೀರದಲ್ಲಿ ಆತ ಬಳಸುವಂತಹ ಮಿಶ್ರಣ ಬೇರೆ ಬೇರೆ. ಚರ್ಮ, ನಾಲಿಗೆ, ಬಾಯಿ ಒಳಗೆ ಕೆಲವು ಕಡೆ ಇರುವ ಚರ್ಮ ಬೇರೆ, ಅಂಗಾರಿಗಿರುವ ಚರ್ಮ ಬೇರೆ. ಇಲ್ಲಿ ಬಂದ ಮೇಲೆ ಈ ಎಲ್ಲರ ಶರೀರಗಳು ತಯಾರಾಗುವ ಕಾಲಕ್ಕೆ ಅನ್ನ ಅನ್ನದಿಂದ ಎಲ್ಲ ಅಂತ ತಯಾರಾಗ್ತದಲ್ಲ, ಅಲ್ಲಿ ಎಲ್ಲರಿಗೂ ಒಂದೇನಾ ಅಥವಾ ಬೇರೆ ಬೇರೆ ಉಂಟಾ ಅಂತ
ಹೇಳ್ತಾರೆ.
ಪ್ರಪೋರ್ಷನ್ ಒಂದೇ ಇರುತ್ತೆ, ಅದರ ಆಕ್ಟಿವಿಟಿ ಬೇರೆ ಮಾಡ್ತಾನೆ, ಕಾರ್ಯ ಬೇರೆ ಇರುತ್ತೆ, ಆ ಕಾರ್ಯವನ್ನೇ ಬೇರೆ ಮಾಡ್ತಾನೆ, ಶರೀರದ ಲಕ್ಷಣವೇ ಬೇರೆ ಮಾಡ್ತಾನೆ. ಇಷ್ಟು ತಾಮಸನ ಶರೀರ ಮೂರು ಭೂತಗಳಿಂದ ಆಯ್ತಾ ಇಲ್ವಾ? ಆಯಿತು. ಇದು ಅಷ್ಟೇ, ಇದು ಅಷ್ಟೇ. ಆದರೆ ಅವರವರ ಕರ್ಮಾನುಸಾರ ಆಯಾ ಶರೀರದ ಪರಿಣಾಮಗಳು ಬೇರೆ ಇರುತ್ತೆ, ಪರಿಣಾಮಗಳು ಬೇರೆ ಮಾಡುತ್ತಾನೆ. ಇದೇ ಬ್ರಾಹ್ಮಣರಾಗಿ ಹುಟ್ಟಿದರೆ ಮನುಷ್ಯರಲ್ಲೇ ಆ ಶರೀರ ಬೇರೆ ರೀತಿಯಲ್ಲೇ ಮಾಡುತ್ತಾನೆ. ಎಲ್ಲ ಅವರವರ ಕರ್ಮ ಸ್ವಭಾವ, ಅವರ ಪಕ್ವತ ಕಾಲ, ಅದನ್ನು ಹಿಡ್ಕೊಂಡು ಭಗವಂತ ಮಾಡುತ್ತಾನೆ, ಅದು ಬಿಟ್ಟು ಬೇರೆ ಇಲ್ಲ. ಸರಿ, ಯಾವ ಜೀವರಾಶಿಗಳು ಎಲ್ಲ ಅನ್ನವನ್ನು ಸ್ವೀಕಾರ ಮಾಡುತ್ತಾರೋ ಆ ಅನ್ನದ ಮೂಲಕ ಭಗವಂತ ಜೀವನನ್ನು ಹಿಡ್ಕೊಂಡು ಸಂಕರ್ಷ ನಾಮಕ ಭಗವಂತ ಅವರ ಹೊಟ್ಟೆ ಪ್ರವೇಶ ಮಾಡುತ್ತಾ ಇದ್ದಾನೆ. ಪುರುಷರೆಲ್ಲ ಅನ್ನವನ್ನು ಸ್ವೀಕಾರ ಮಾಡುತ್ತಾರಲ್ಲ, ಅಲ್ಲಿ ಯಾವ ರೂಪ ಇರುತ್ತೆ ಅಂದ್ರೆ ಪ್ರದ್ಯುಮ್ನ ರೂಪ ನಿಂತಿರುತ್ತೆ. ಪ್ರದ್ಯುಮ್ನಾಧಿಷ್ಠಿತೇನ ಪುರುಷೇಣ ಅಂತ ಹೇಳ್ತಾರೆ. ಪಿತೃಪುರುಷೇನ ತದನ್ನ ಭುಜ್ಯತೆ. ಆ ಅನ್ನವನ್ನ ತಂದೆ ಆದವ ಸ್ವೀಕಾರ ಮಾಡುತ್ತಾನೆ. ಅನ್ನದೊಳಗಿರತಕ್ಕಂಥ ಸಂಕರ್ಷಣ ನಾಮಕ ಭಗವಂತನು ಜೀವನನ್ನ ಹಿಡ್ಕೊಂಡು ಆ ಪುರುಷನನ್ನ ಪ್ರವೇಶ ಮಾಡುತ್ತಾನೆ. ತಂದೆ ಹೊಟ್ಟೆ ಪ್ರವೇಶ ಮಾಡಿದ ಅನ್ನ ಮೂರು ಭಾಗ ಆಗುತ್ತೆ. ತೇಜೋ ಜಲ ಪೃಥಿವಿ ಅಂತ ಮೂರು ಭಾಗ, ಅನ್ನದಲ್ಲೂ ತೇಜಸ್ಸು ಜಲ ಪೃಥಿವಿ ಅಂತ ಮೂರಿದೆ. ಆ ಮೂರು ಭಾಗ ಕೂಡ ಮೂರು ಮೂರು ಆಗುತ್ತೆ. ತ್ರೇಧ ತ್ರೇಧ ಭವತಿ ಉಂಡ ಮೇಲೆ. ಅನ್ನದಲ್ಲಿ ತೇಜೋಭಾಗ, ಜಲಭಾಗ, ಪೃಥಿವೀಭಾಗ ಅಂತ ಬಂದಿದೆ. ಅದರಲ್ಲಿ ಪೃಥಿವೀಭಾಗ ಮೂರಾಗುತ್ತೆ. ಆ ಮೂರರಲ್ಲಿ ರುದ್ರದೇವರು ವಿಶೇಷವಾಗಿ ಪ್ರವೇಶ ಮಾಡುತ್ತಾರೆ ಅಂತ ಹೇಳುತ್ತಾ ಇದ್ದಾರೆ. ಸ್ವನಿಯಾಮಕೇನ ಅನಿರುದ್ಧೇನ ಉದ್ಬುದ್ಧ ರುದ್ರ. ಅನಿರುದ್ಧ ನಾಮಕ ಭಗವಂತ ರುದ್ರದೇವರನ್ನ ಪ್ರೇರಣೆ ಮಾಡುತ್ತಾರೆ. ಅವಾಗೆ ಆ ಅನ್ನದಲ್ಲಿ, ವಿಶೇಷವಾಗಿ ಅನ್ನದಲ್ಲಿರತಕ್ಕಂಥ ಪೃಥಿವೀಭಾಗ ಭೂಭಾಗಕ್ಕೆ ರುದ್ರದೇವರು ಪ್ರವೇಶ, ಮೂರು ಭಾಗದಲ್ಲಿ ಪ್ರವೇಶ ಮಾಡುತ್ತಾರೆ. ಅದರಲ್ಲಿ ಸ್ಥೂಲವಾದ ಪೃಥಿವೀಭಾಗ, ಮೂರು ಭಾಗ ಆಯಿತಲ್ಲ, ಸ್ಥೂಲ ಭಾಗ, ಮಧ್ಯಮ ಭಾಗ, ಸೂಕ್ಷ್ಮ ಭಾಗ ಅಂತ ಮೂರಾಯಿತು. ಅದರಲ್ಲಿ ಸ್ಥೂಲ ಭಾಗ ಪುರೀಷ ಮಲಕ್ಕಾಗಿ ಹೊರಟೋಗುತ್ತೆ. ಮಧ್ಯಮ ಭಾಗದಿಂದ ಹೇಳುತ್ತಾರೆ ಮಾಂಸಂ, ಮಾಂಸ ವೃದ್ಧಿಯಾಗುತ್ತೆ. ಅನಿಮ್ನ ಉಪಚಯಂ, ಅಣುವಾದಂತಹ ಭಾಗದಿಂದ ಮನಸ್ಸಿಗೆ ಉಪಚಯ ಕೊಡ್ತಾರೆ, ಮನಸ್ಸು ವೃದ್ಧಿಯಾಗುತ್ತೆ ಅಂತ ಈ ರೀತಿಯಲ್ಲಿ ವಿಶೇಷವಾಗಿ ಮೂರು ಭಾಗ ಮಾಡಿ ರುದ್ರದೇವರು ಅದರಲ್ಲಿ ಮೂರು ಮೂರು ಭಾಗದಿಂದ ರೂಪದಿಂದ ಪ್ರವೇಶ ಮಾಡುತ್ತಾರೆ. ಅದೇ ರೀತಿಯಲ್ಲಿ ನೀರಿನಲ್ಲಿ ನೀರನ್ನು ಮೂರು ಭಾಗ ಮಾಡಿದರೆ ಸ್ಥೂಲ ಭಾಗ, ಮಧ್ಯಮ ಭಾಗ, ಸೂಕ್ಷ್ಮ ಭಾಗ ಅಂತ ಮೂರು ಭಾಗದಲ್ಲಿದ್ದರೆ ಆ ಮೂರು ಭಾಗದಲ್ಲಿ ವಿಶೇಷವಾಗಿ ಯಾರು ಪ್ರವೇಶ ಮಾಡುತ್ತಾರೆ? ಪ್ರಾಣದೇವರು ಪ್ರವೇಶ ಮಾಡುತ್ತಾರೆ. ಪ್ರಾಣದೇವರು ಆ ಮೂರು ಭಾಗಗಳಲ್ಲಿ ಮೂರು ರೂಪದಿಂದ ಪ್ರವೇಶ ಮಾಡುತ್ತಾರೆ. ಅದರಲ್ಲಿ ಸ್ಥೂಲವಾದಂತಹ ಜಲಭಾಗ ಮೂತ್ರಕ್ಕಾಗಿ ಹೊರಟು ಹೋಗುತ್ತೆ. ಮಧ್ಯಮ ಭಾಗದಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ಹೇಳುತ್ತಾ ಲೋಹಿತಂ ರಕ್ತವನ್ನ ವೃದ್ಧಿ ಮಾಡುತ್ತಾರೆ. ಅನಿಮ್ಣ ಉಪಚಯಂ ಪ್ರಾಣಸ್ಯ ನೀರಿನಿಂದ ನೀರಿನ ಸೂಕ್ಷ್ಮ ಭಾಗದಿಂದ ಪ್ರಾಣಕ್ಕೆ ವೃದ್ಧಿ ಈ ಮೂರನ್ನು ವೃದ್ಧಿಗೊಳಿಸುತ್ತಾರೆ. ಇನ್ನು ತೇಜೋಭಾಗದಲ್ಲಿರತಕ್ಕಂಥ ಲಕ್ಷ್ಮೀದೇವಿ ತೇಜೋಭಾಗದ ಸ್ಥೂಲ ಭಾಗದಿಂದ ನೋಡಿ ಪೃಥಿವಿ ಜಲಗಳಲ್ಲಿ ಸ್ಥೂಲ ಭಾಗದಿಂದ ಮಲಮೂತ್ರಗಳು ಹೋದರೆ ತೇಜೋಭಾಗದಿಂದ ಸ್ಥೂಲ ಭಾಗದಿಂದ ಹೊರಗೆ ಹೋಗುವುದು ಯಾವುದೂ ಇಲ್ಲ. ಯಾವುದು ಅಸ್ಥಿಗಳು ನಿರ್ಮಾಣ ಆಗುತ್ತೆ ತೇಜೋಭಾಗದಿಂದ ಅಸ್ಥೀನಿ. ಮಧ್ಯಮವಾದಂಥ ತೇಜೋಭಾಗದಿಂದ ಮಜ್ಜ ಅಸ್ಥಿಗಳ ಒಳಗಿರತಕ್ಕಂಥ ಮಜ್ಜ ತಯಾರಾಗುತ್ತೆ. ಅಣಿಮ್ಣ ತೇಜೋಭಾಗದ ಅಣುಭಾಗದಿಂದ ಏನಾಗುತ್ತೆ ಅಂದರೆ ವಾಚಃ ವಾಕು ವೃದ್ಧಿ ಆಗುತ್ತೆ. ತೇಜಸ್ಸು ವೃದ್ಧಿಯಾದರೆ ವಾಕು ವೃದ್ಧಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಮೂರು ಭಾಗ ಮಾಡಿ ಅದಕ್ಕೆ ಮೂರು ಮಾಡಿದ ಬಿಂಬ ಮೂರುತಿ ವಿಶ್ವ ಮೂರು ಮೂರು ಮಾಡಿದ ಬಿಂಬ ಮೂರುತಿ ಎಲ್ಲ ಮೂರು ಮೂರು ಮಾಡುತ್ತಾ ಇದ್ದಾನೆ ಭಗವಂತ. ಆ ರೀತಿಯಲ್ಲಿ ಶ್ರೀ ಪ್ರಾಣರುದ್ರರು ನಮ್ಮ ಉಂಡ ಅನ್ನದಲ್ಲಿ ಮೂರು ಭಾಗಗಳು ಮಾಡಿ ಆ ಒಂದರಲ್ಲೂ ಮೂರು ಮೂರು ಭಾಗಗಳು ಮಾಡಿ ತೇಜಸ್ಸು ಜಲ ಪೃಥಿವಿ ಒಂದೊಂದರಲ್ಲೂ ಮೂರು ಭಾಗ ಮಾಡಿ ಎಲ್ಲರೂ ಪ್ರವೇಶ ಮಾಡಿ ಆ ಕಾರ್ಯ ಮಾಡಿಸ್ತಾರೆ. ಇನ್ನ ಎಲುಬುಗಳಲ್ಲಿರತಕ್ಕಂಥ ಮಜ್ಜ ಅಂತ ಏನು ಬಂದಿದೆ ಆ ಮಜ್ಜ ಅದನ್ನೇ ವಿಶೇಷವಾಗಿ ಅಲ್ಲಿಂದ ರೇತಸ್ಸು ಬರ್ತಾ ಇದೆ. ಮಜ್ಜ ಇಂದ ಬರುವುದೇ ರೇತಸ್ಸು. ಹಾ ನಂತರ ಈ ತಂದೆ ಉಂಡಂಥ ಅನ್ನ ರೇತಸ್ಸಾಗಿ ತಯಾರಾದರೆ ಅನ್ನದಲ್ಲಿರತಕ್ಕಂಥ ಭಗವಂತ ಸಂಕರ್ಷಣ ಆ ಜೀವನನ್ನ ಹಿಡಿಕೊಂಡು ತಾನೂ ಪ್ರವೇಶ ಮಾಡತಾನೆ ರೇತಸ್ಸಿನಲ್ಲಿ. ನೋಡಿ ನಾವು ಯಾವ ಶರೀರದ ವಿಸರ್ಜನೆ ಆಗತಕ್ಕ ಪದಾರ್ಥಗಳಲ್ಲಿ ಮಲಮೂತ್ರಗಳಂತೇನೆ ರೇತಸ್ಸನ್ನು ನೋಡ್ತೇವೆ ಅಪ್ಪ ಅಂತ. ಹೌದಾ? ಅವನಿಗೆ ಯಾವ ಸಂಕೋಚವೂ ಇಲ್ಲ. ಅವನ ಮುಂದೆ ಏನೂ ಕೆಲಸ ಬಾರದೇ ಇರುವಂತ ನಮಗಾಗಿ ನಾವು ಯಾವುದನ್ನು ನೋಡಿ ಅಪ್ಪ ಅಂದುಕೊಳ್ಳುತ್ತೇವೋ ಆ ಪದಾರ್ಥಗಳಲ್ಲೂ ಅವನು ಬಂದು ನಿಲ್ಲುತ್ತಾನೆ. ಅವನ ಕರುಣಾ ಎಂಥದ್ದು ಅಂತ ನೋಡುತ್ತಾನೆ. ಎಂಥ ಕರುಣಾವಂತ! ಮಲಮೂತ್ರಗಳಲ್ಲೂ ಅವನಿದ್ದಾನೆ. ಅವನಿಲ್ಲದಿದ್ದರೆ ಆ ಮಲಮೂತ್ರ ವಿಸರ್ಜನೆ ಮಾಡುವ ಕಂಡರಗಳಲ್ಲಿ ಅವನಿದ್ದು ಅದನ್ನು ಹೊರಗೆ ಹಾಕದಿದ್ದರೆ ನಮ್ಮ ಗತಿ ಏನು? ನಮಗೆ ನಮ್ಮ ವಿಸರ್ಜಿತ ಪದಾರ್ಥಗಳು ಅಂದ್ರೆ ಆ ಹೇಸಿಗೆ ಇದ್ರೆ ಆ ಸ್ವಾಮಿಗೆ ಎಷ್ಟಿರಬೇಕು? ಅಯ್ಯೋ, ಇವರ ಕಾಲು ನಾನು ಯಾಕೆ ಹಿಡಲಿ, ಇವರ ಶರೀರದಲ್ಲಿ ನಾನೇ ಹಾಕಿರಲಿ ಅಂತ ಅಂದುಕೊಂಡಿದ್ರೆ ಯಾರಾದರೂ ಇರ್ಲಿಕ್ಕೆ ಆಗ್ತಿತ್ತ? ಅದಕ್ಕೆ ಹೇಳುತ್ತಾರೆ ಆತನಷ್ಟು ತಿಳ್ಕೊಂಡವರು ಯಾರೂ ಇಲ್ಲ, ಆತನಷ್ಟು ಪಂಡಿತ ಯಾರೂ ಇಲ್ಲ, ಆತನಷ್ಟು ಶಕ್ತಿವಂತ ಯಾರೂ ಇಲ್ಲ, ಪರಮ ಜ್ಞಾನಿ ಆತನಷ್ಟು ನಿರಹಂಕಾರಿ ಯಾರೂ ಇಲ್ಲ, ಅಹಂಕಾರ ರಹಿತ ಮಹಾನುಭಾವ, ಹೂವ ತರುವರ ಮನೆಗೆ ಹುಲ್ಲ ತರುವ ಅಂತಿದ್ದಾನೆ. ಅದಕ್ಕೆ ಭಗವಂತನ ಚಿಂತನ ಏನಂತ ಮಾಡಬೇಕು ಅಂದರೆ ನೀನು ಯಾವ ರೀತಿ ಅಹಂಕಾರಾದಿ ದೋಷಗಳು ಇಲ್ಲದವ ಅಂತ ದೇವರನ್ನು ಚಿಂತನೆ ಮಾಡಬೇಕಂತ ಆ ರೀತಿ ಹೇಳುತ್ತಾರೆ. ತದನಂತರ ಹೌದು ಹೊಟ್ಟೆಯೆಲ್ಲ ಎಲ್ಲ ರಕ್ತದಲ್ಲಿ ಮಜ್ಜ ಬರಲ್ಲ, ಮಜ್ಜಾದಿಂದ ರೇತಸ್ಸು. ಇಷ್ಟೇ, ಅನ್ನದೊಳಗಿರುವ ಭಗವಂತ ಆ ಅನ್ನವನ್ನ ರೇತಸ್ಸಾಗಿ ಮಾಡುವಾಗ ಅಲ್ಲೇ ಇದ್ದು ಆ ರೇತಸ್ಸು ಪುನಃ ಪೂರ್ಣವಾಗಿ ಅಲ್ಲಿಂದ ಹೊರಬರುವಾಗ ಅಲ್ಲೂ ದೇವರಿದ್ದೇ ಇರ್ತಾರೆ. ದೇವರಿಲ್ಲದ ಜಾಗವೇ ಇಲ್ಲ. ರೇತಸ್ಸಿನ ಜೊತೆಗೆ ರೇತಸ್ಸಿನೊಳಗೆ ದೇವರು ಕೂತು ಬರ್ತಾನೆ. ಜೀವನನ್ನ ಇಟ್ಟು ತಾನು ದೂರ ಇರುವುದಿಲ್ಲ. ಎಲ್ಲ ಈ ಪದಾರ್ಥಗಳು ಕನ್ವರ್ಷನ್ ಆಗ್ತಾ ಹೋಗುತ್ತೆ. ಅದರೊಳಗೆ ಜೀವನನ್ನ ಇಟ್ಟು ದೇವ ಕರ್ಕೊಂಡು ಬರ್ತಾನಷ್ಟು. ಹೌದು. ತದನಂತರ ತಾಯಿಯ ಗರ್ಭವನ್ನ ಪ್ರವೇಶ ಮಾಡಿದ ಕೂಡಲೇ ಅಲ್ಲಿ ಪಿಂಡ ತಯಾರಾಗ್ತಾ ಬರುತ್ತೆ. ಆವಾಗ ಹೇಳ್ತಾರೆ, ಈ ತಂದೆಯ ಗರ್ಭದಲ್ಲಿ ರೇತಸ್ಸಾಗುತ್ತಲ್ಲ, ಆ ರೇತಸ್ಸಿನಲ್ಲಿ ಜೀವ ಸಂಕರ್ಷಣ ಇರ್ತಾನಲ್ಲ, ಸಂಕರ್ಷಣ ಭಗವಂತ ಸೇರಿರ್ತಾನಲ್ಲ ಇಲ್ಲಿ ತಂದೆ ಹೊಟ್ಟೆಯಲ್ಲಿ. ಆವಾಗ ಆ ತಂದೆಯ ಮುಖದಲ್ಲಿ ವಿಶೇಷ ತೇಜಸ್ಸು ಬರ್ತಾ ಬರುತ್ತಂತೆ. ತಂದೆಯ ಮುಖದಲ್ಲಿ ತೇಜಸ್ಸು ಬರ್ತಾ ಬರುತ್ತೆ. ಎಷ್ಟು ಕಾಲ ಇರ್ತಾನೆ ಅಂದರೆ 3 ತಿಂಗಳ ಕಾಲ ತಂದೆಯ ಹೊಟ್ಟೆಯಲ್ಲಿ ಜೀವ ಇರ್ತಾನೆ. ತದನಂತರ ರೂಪಾಂತರ ಸಂಬಂಧವಶೇಷಸ್ಯ ಸರ್ವಾಂಗೇಷು ತೇಜೋ ವಿಶೇಷ ದರ್ಶತೆ. ಸಂಕರ್ಷಣ ನಾಮಕ ಭಗವಂತನ ಸಂಬಂಧ ರೇತಸ್ಸಿನಲ್ಲಿರುವಂತಹ ದೇವರ ರೂಪ ಆ ಪುರುಷನ ಒಳಗೆ ಸೇರಿದ್ದರಿಂದ ಅದ್ಭುತವಾದ ತೇಜಸ್ಸು ಬರುತ್ತಂತೆ. ರೂಪಾಂತರ ಸಂಬಂಧವಶೇನ ಅಂತ ಹೇಳ್ತಾರೆ. ತದನಂತರ ಭಗವಂತ ವಾಸುದೇವ ಹೊರಡುತ್ತಾನೆ. ವಾಸುದೇವ ಜೀವರ ಅಂದರೆ ಸ್ತ್ರೀಯರ ಒಳಗಿರತಕ್ಕಂಥ ಯೋನಿ ಮಾರ್ಗ ಮತ್ತು ಆ ಗರ್ಭಚೀಲ ಎಲ್ಲವನ್ನೂ ಕೂಡ ಮಗು ಬರಲಿಕ್ಕೆ ಆ ಶರೀರ ತಯಾರಾಗಲಿಕ್ಕೆ ಅನುವಾದ ರೀತಿಯಲ್ಲಿ ಚೆನ್ನಾಗಿ ತಯಾರು ಮಾಡುತ್ತಾನಂತೆ. ಅದು ಹೇಳುತ್ತಾ ಇದ್ದಾರೆ, ಗರ್ಭಧಾರಣ ಅನುಕೂಲ ಶಕ್ತಿಮತೀಂ ಕರೋತಿ. ವಾಸುದೇವ ನಾಮಕ ಭಗವಂತ ಅಲ್ಲಿ ವಿಶೇಷವಾಗಿರತಕ್ಕಂಥ ಗರ್ಭದಲ್ಲಿ ಇದ್ದು ಅದನ್ನು ಸರಿಯಾಗಿ ಹದಗೊಳಿಸದಿದ್ದರೆ ಏನಾಗುತ್ತೆ, ಅಬಾರ್ಷನ್ ಅಂತ ಹೇಳ್ತಾ ಇರಲ್ಲ, ಅದೇ ಆಗ್ತಾ ಬರುತ್ತೆ. ಅದಕ್ಕೆ ಅಂಥ ತೊಂದರೆ ಇದ್ದವರು ಏನು ಮಾಡಬೇಕು ಅಂದರೆ ವಾಸುದೇವ ನಾಮಕ ಭಗವಂತನ ಸದಾ ಆ ಗರ್ಭಸ್ಥಿತನಾದ ಭಗವಂತನ ಚಿಂತನೆ ಮಾಡಿದರೆ ಗರ್ಭಶುದ್ಧಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ತದನಂತರ ಈ ಜೀವ ತಂದೆ ಹೊಟ್ಟೆಯಿಂದ ತಾಯಿ ಹೊಟ್ಟೆಗೆ ಪ್ರವೇಶ ಮಾಡುತ್ತಾನೆ. ಇಲ್ಲಿ ನೋಡಿ, ನಾವು ಈ ಒಂದು ಭಾಗ ಚೂರು ಎಲ್ಲರ ಮಧ್ಯೆ ಮಾತಾಡಲಿಕ್ಕೆ ಮುಜುಗರ ಎಲ್ಲರಿಗೂ, ಏನಪ್ಪ ಅಂತ ಏನು ಮುಜುಗರ ಇಲ್ಲ, ಕಣ್ಣು ತೆಗೆದು ನೋಡಿ ಅಂತ ಹೇಳ್ತಾರೆ. ತಂದೆ ರೂಪದ ಆಕಾರದಲ್ಲಿ ಭಗವಂತ, ಶರೀರ ಆಕಾರದಲ್ಲಿ ಭಗವಂತ, ಆ ಜೀವ ಎಲ್ಲೋ ಒಳಗೆ ಕೂತಿರ್ತಾನಷ್ಟೇ. ಹೌದಾ? ಸ್ತ್ರೀ ಆಕಾರದಲ್ಲೂ ಭಗವಂತ, ತಾಯಿ ಆಕಾರದಲ್ಲಿ, ಆ ಜೀವಿ ಒಳಗೆಲ್ಲೋ ಕೂತಿರುತ್ತೆ. ಜೀವ ಜೀವಕ್ಕೆ ಸಂಬಂಧ ಬರಲಿಲ್ಲ ಇಲ್ಲಿ. ಶರೀರಗಳಿಗೆ ಸಂಪರ್ಕ ಬಂದಾಗ ಈ ಶರೀರ ಹೊತ್ತು ನಡೆಯಲಾರದ ನುಡಿಯಲಾರದ ಜೀವ ಈ ಕ್ರಿಯೆಯನ್ನಾದರೂ ಮಾಡಬಲ್ಲನ ಅಂತ ಕೇಳುತ್ತಾರೆ. ಪಚನ, ಭಕ್ಷಣ, ಗಮನ, ಭೋಜನ, ಮೈಥುನ, ಆ ಮೈಥುನ ಧರ್ಮ ಈ ಜೀವರಿಂದ ಇಲಾಗುತ್ತಾ ಅಂತಾರೆ. ಮತ್ತಾರ್ರಿ ಅಂದ್ರೆ ಸ್ವಾಮಿ ಮಾಡುತ್ತಾ ಇದ್ದಾನೆ ಆಕಾರದಲ್ಲಿ ಈ ಶರೀರ. ಆ ಶರೀರ ಹೊತ್ತು ಇಲ್ಲಿಂದ ರೇತಸ್ಸನ್ನ ಅಲ್ಲಿಡುವುದು ದೇವರು ಮಾಡುತ್ತಾ ಇದ್ದಾರೆ. ಬರೇ ಒಳಗಿನ ಜೀವನಿಗೆ ಸುಮ್ಮನೆ ಪಿಕ್ಚರ್ ತೋರಿಸಿದಂತೆ ಎಲ್ಲ ಆಗ್ತಾ ಇರುತ್ತಷ್ಟೇ, ಮಾಡೋದು ಕೆಲಸ ಸ್ವಾಮಿ. ಆ ರೀತಿಯಾಗಿ ತಾಯಿಯ ಗರ್ಭ ಬೆಳೆದರೆ ಅಲ್ಲಿಗೆ ರೇತಸ್ಸು ಬಂದರೆ ಅಲ್ಲಿ ಹೇಳ್ತಾರೆ, ಆ ತಾಯಿಯ ಗರ್ಭವನ್ನ ಸೇರುವ ಮುಹೂರ್ತ ಹೇಗೆ, ಅದಕ್ಕೆ ಮುಹೂರ್ತ ಇಡ್ತೇವೆ ಅಂತ ಹೇಳ್ತಾರೆ. ಇವರ ಮುಹೂರ್ತ ಕೆಲಸಕ್ಕೆ ಬರಲ್ಲ, ಬರುತ್ತೆ ಅಂದ್ರೆ ಬರುತ್ತೆ, ಬರಲ್ಲ ಅಂದ್ರೆ ಬರಲ್ಲ, ಅವನ ಸಂಕಲ್ಪ. ಯಾವ ಮುಹೂರ್ತದಲ್ಲಿ ಆ ಮಗು ಅಂದ್ರೆ ಆ ಜೀವ ತಾಯಿ ಹೊಟ್ಟೆಗೆ ಹೋಗಬೇಕೋ ಅದೇ ಮುಹೂರ್ತಕ್ಕೆ ಕಳಿಸ್ತಾನೆ. ನಮಗನ್ಸುತ್ತೆ ಯಾವಾಗ ಹೋದ್ರೆ ಏನಂತೆ, ಮಗು ಬರುತ್ತೆ ತಾನೆ ಅಂದ್ರೆ ಹಾಗಲ್ಲ, ಆ ಸಮಯಕ್ಕೂ ಪ್ರಾಧಾನ್ಯತೆ ಇದೆ. ಸಮಯವಲ್ಲದ ಸಮಯದಲ್ಲಿ ತಾಯಿಯ ಗರ್ಭಪ್ರವೇಶ ಮಾಡಿದ ಜೀವನ ಲಕ್ಷಣಗಳೇ ಬೇರೆ, ಸರಿಯಾದ ಸಮಯದಲ್ಲಿ ಪ್ರವೇಶ ಮಾಡಿದ ಜೀವರ ಲಕ್ಷಣಗಳೇ ಬೇರೆ ಅಂತ. ಇದಕ್ಕೆ ದೊಡ್ಡ ದೃಷ್ಟಾಂತ ಹಿರಣ್ಯಕಶಿಪುಗಳ ದೃಷ್ಟಾಂತ. ದ್ವಿತೀಯ ದೇವಿ ಕಶ್ಯಪರತ್ರ ಬಂದು ಕಾಲವಲ್ಲದ ಕಾಲದಲ್ಲಿ ಗರ್ಭಧಾರಣೆ ಮಾಡಲಿಕ್ಕೆ ಒತ್ತಾಯ ಮಾಡುತ್ತಾಳೆ. ಅವರು ಬೇಡ ಅಂತಾರೆ. ರುದ್ರದೇವರು ತಿರುಗಾಡುವ ಕಾಲ ವೃಷೇಣ ಅಟತಿ ಭೂತರಾಟ್. ನಂತರ ಈ ಕಾಲದಲ್ಲಿ ಅವರಿಗೆ ಅಂದರೆ ಅವಮಾನ ಮಾಡಿದಂತಾಗುತ್ತೆ ರುದ್ರದೇವರಿಗೆ ಅಂತ ಹೇಳಿದರೆ ಆಕೆ ಕೇಳಲಿಲ್ಲ. ಪ್ರಶ್ನೆ ಅಲ್ಲಿ ಬರುತ್ತೆ, ಆಕೆ ಕೇಳಲಿಲ್ಲ, ನೀವು ಅಲ್ಲ ಅಂದರೆ ಸುಮ್ಮನೆ ಇರ್ತಿದ್ದಲ್ಲ, ಕಶ್ಯಪರು ಯಾಕೆ ಗರ್ಭಧಾರಣೆ ಮಾಡಬೇಕಾಗಿತ್ತು, ಅವರಿಗೆ ಗೊತ್ತಲ್ಲ ಮಾಡಬಾರದು ಅಂತ. ಹೆಂಡತಿಯೇನೋ ಹಾ ಕೇಳಿದ್ದಪ್ಪ, ನೀವ್ಯಾಕೆ ಮಾಡಿದ್ರಿ ಅಂತ ಪ್ರಶ್ನೆ ಬಂದರೆ ಉತ್ತರ ಅದ್ಭುತವಾಗಿ ಕೊಡ್ತಾ ಇದ್ದಾರೆ. ದಿತಿ ದೇವಿ ಅಂದ್ರೆ ಸಾಮಾನ್ಯ ಹೆಣ್ಣು ಮಗಳಲ್ಲ, ನಾವು ಅದಿತಿ ದೇವಿಯನ್ನೇ ಸ್ಮರಣೆ ಮಾಡಲ್ಲ, ಮಾಡ್ತಾ ಇದ್ರ ದಿನಾಗೂ ಯಾರೂ ಮಾಡಲ್ಲ. ದಿತಿ ದೇವಿ ಅಂತೂ ಇಲ್ಲೇ ಇಲ್ಲ, ಎಲ್ಲಿ ದಿತಿ ದೇವಿ ಸ್ಮರಣೆ ಮಾಡಿ ದೈತ್ಯರೆಲ್ಲ ಬಂದ್ಬಿಡ್ತಾರೇನೋ ಅಂತ ನಾವು ನೋಡ್ತಾ ಇರ್ತೀವಿ. ಆಕೆ ಸ್ಮರಣೆ ಮಾಡಿದ್ರೆ ದೈತ್ಯರ ಕಾಟ ಇಲ್ಲ. ಹಾಗೆ ದೈತ್ಯರ ಗುರುಗಳಾದ ಶುಕ್ರಾಚಾರ್ಯರ ಸ್ಮರಣೆ ಮಾಡಿದ್ರೆ ಸಾಕು, ದೈತ್ಯರ ಕಾಟ ಇರಲ್ಲ. ಪರಮಭಕ್ತರವರು ದಿತೀಯ ದೇವಿ, ಶ್ರೀಹರಿಯ ಏಕಾಂತ ಭಕ್ತಳು. ಧರ್ಮ ಚೂರು ಚಾರು ತಪ್ಪದೇ ಇರುವಂತಹ ಅದ್ಭುತ ಮೂರ್ತಿ ತಾಯಿ ದಿತೀಯ ದೇವಿ. ಆಕೆ ಬಾಯಿಂದ ಆಕೆ ಮನಸ್ಸಿಗೆ ಈ ರೀತಿ ಬಂದು ಆಲೋಚನೆ ಬಾಯಿಂದ ಹೀಗೆ ಬರ್ತಾ ಇದೆಯಲ್ಲ ಅಂತ ಕಶ್ಯಪರು ನೋಡುತ್ತಾರೆ ಜ್ಞಾನದೃಷ್ಟಿಯಿಂದ. ಅವರಿಗರ್ಥ ಆಯಿತು, ಬರಬೇಕಾದವರು ಅಂಥವರೇ, ಅದಕ್ಕೆ ಈ ಕಾಲವಲ್ಲದ ಕಾಲದಲ್ಲಿ ಭಗವಂತ ಇಚ್ಛಾ ಕೊಡತಾ ಇದ್ದಾನೆ ಅಂತ ಅವರಿಗರ್ಥ ಆಯಿತು. ನೋಡಿ, ಕಾಲವಲ್ಲದ ಕಾಲದಲ್ಲಿ ಯಾವ ಜೀವರನ್ನು ಕಳಿಸ್ತಾನೆ ಭಗವಂತ ಅಂದರೆ ಕ್ರೂರರಾಗಿರತಕ್ಕಂಥ ಸಮಾಜಕ್ಕೆ ತೊಂದರೆ ಕೊಡುವಂಥವರನ್ನೇ ಆ ಕಾಲದಲ್ಲಿ ಕಳಿಸ್ತಾನೆ. ಬಂದದ್ದು ಯಾರು, ಹಿರಣ್ಯಕ್ಕೆ ಹಿರಣ್ಯಕಶಿಪುವೇ ಬಂದರು. ಆಕೆ ಗರ್ಭಧಾರಣೆ ಆದ ಮೇಲೆ ದುಃಖ ಪಡ್ತಾಳೆ, ನಾನು ರುದ್ರದೇವರಿಗೆ ಅವಮಾನ ಮಾಡಿದೆ, ನಿಮ್ಮ ಮಾತು ಕೇಳಲಿಲ್ಲ, ಎರಡು ದೋಷಗಳು ಬಂತು, ಏನಾಗುತ್ತೋ ಏನೋ ನನ್ನ ಗರ್ಭಕ್ಕೆ ಅಂದರೆ ಅವ್ರು ಹೇಳುತ್ತಾರೆ, ಇಬ್ಬರ ಧಿಕ್ಕಾರ ಮಾಡಿದೆಯಲ್ಲ ಅದಕ್ಕೆ ನಿನಗೆ ಇಬ್ಬರು ಲೋಕಕಂಟಕರು ಹುಡುತ್ತಾರೆ. ಪಶ್ಚಾತ್ತಾಪ ಪಟ್ಟಿಯಲ್ಲ, ಅದಕ್ಕೂ ಫಲ ಇದೆ, ಒಳ್ಳೆ ಮೊಮ್ಮಗ ಬರ್ತಾನೆ ಪ್ರಹ್ಲಾದ. ಅದಕ್ಕೆ ಇಲ್ಲಿ ಅರಣ್ಯಕಾಚಾರ್ಯ ಬಹಳ ಚೆನ್ನಾಗಿ ಹೇಳ್ತಾರೆ, ನಮ್ಮ ಕೈಯಲ್ಲಿ ಏನೂ ಇಲ್ಲ, ಅವನ ಸಂಕಲ್ಪಾನುಸಾರ ಎಲ್ಲ ಮಾಡಿಸಿ ಬಿಡುತ್ತಾನೆ, ಈ ಎಚ್ಚರ ಬರಲಿ ಅಂತ ಹೇಳುತ್ತಾರೆ. ಯಾವಾಗಲೂ ನಮಗೆ ದೇವರನ್ನ ಮರೆತಿರೋದೇ ನಮ್ಮ ಧರ್ಮ ಆಗಿಬಿಟ್ಟಿದೆ. ಅಷ್ಟೇ ಅಲ್ಲ, ಏನು ಮಾಡಿದ್ರು ನಾ ಮಾಡಿದೆ ಅಂತಾನೆ ಬರ್ತಾ ಇರುತ್ತೆ. ಅದನ್ನು ಹೇಳ್ತಾ ಇದ್ದಾರೆ, ಪಿತೃಶರೀರಾತ್ ಕಾಲ ವಿಶೇಷೇ ಅಂತ ಹೇಳ್ತಾ ಇದ್ದಾರೆ. ತಂದೆಯ ಶರೀರದಿಂದ ಒಳ್ಳೆ ವಿಶೇಷ ಕಾಲದಲ್ಲಿ, ಯಾವ ವಿಶೇಷ ಕಾಲ, ಅವರವರ ಯೋಗ್ಯತಾನುಸಾರ ವಿಶೇಷ ಕಾಲ. ಆ ಕಾಲದಲ್ಲಿ ತಾಯಿಯ ಉದರವನ್ನು ಪ್ರವೇಶ ಮಾಡಿರ್ತಕ್ಕಂಥ ಶುಕ್ರ ಶೋಣಿತದ ಸಂಬಂಧ ಬರುತ್ತೆ. ಶೋಣಿತ ಅಂದ್ರೆ ರಕ್ತ, ಈ ರೇತಸ್ಸು ಅಲ್ಲಿರುವ ಶುಕ್ರ, ಅದು ವಿಶೇಷವಾಗಿ ಶುಕ್ರ ಕಣಗಳು, ರಕ್ತದ ಸಂಬಂಧ ಬಂದಾಗ ಅವ್ರು ಹೇಳುತ್ತಾರೆ, ಏಕರಾತ್ರೇಣ ಸಂಕರ್ಷಣ ಅಧಿಷ್ಠಿತತ್ವ ಮಹಿಮ್ಮನ, ಸಂಕರ್ಷಣ ನಾಮಕ ಭಗವಂತನ ಮಹಿಮೆಯಿಂದ ಒಂದು ರಾತ್ರಿಯಲ್ಲಿ ಕಲಿಲ ಅಂದ್ರೆ ಚೂರು ಕೆಸರಿನಂತೆ, ಚೂರು ಪಾಕದಂತೆ ಆಗುತ್ತೆ. ನಂತರ ಮೂರು ರಾತ್ರಿಗಳಲ್ಲಿ ಬುಧಂ ಚೂರು ಗಟ್ಟಿ ಬೀಳುತ್ತದೆ. ಹತ್ತು ದಿನಕ್ಕೆ ಏನಾಗುತ್ತೆ, ಆಮ ಪಿಷ್ಟ ಪಿಂಡವತ್ ಈಶತ್ ಕಾಠಿಣ್ಯೋಪೇತ. ಆಮ ಪಿಷ್ಟ ಅಂದರೆ ಹಿಟ್ಟು, ಆಮ ಅಂದರೆ ಅಕ್ಕಿ, ಅಕ್ಕಿಯ ಹಿಟ್ಟು, ಹಿಟ್ಟಿನಿಂದಾದ ಮುದ್ದೆದಂತೆ ಸ್ವಲ್ಪ ಗಟ್ಟಿಯಾಗುತ್ತೆ. ಈಶತ್ ಕಾಠಿಣ್ಯ ಚೂರು ಗಟ್ಟಿಯಾಗುತ್ತೆ. ಪಕ್ಷೇಣತೂ 15 ದಿವಸಗಳಲ್ಲಿ ಮಾಂಸ ಖಂಡವತ್ ಸಮ್ಯಕ್ ಘನೀಭೂತ ಪಿಂಡವದ್ವ, ಘನಿ ಗಟ್ಟಿಯಾದ ಪಿಂಡದಂತೆ ತಯಾರಾಗುತ್ತೆ. ಇಷ್ಟಾದ ಮೇಲೆ ಒಳಗೆ ದೇವರಿರ್ತಾರಲ್ಲ ಸಂಕರ್ಷಣ ನಾಮಕ ಭಗವಂತ, ಆ ಜೀವನ ಅವಯವಗಳನ್ನ ನಿರ್ಮಾಣ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಅಲ್ಲಿ ಹೇಳ್ತಾರೆ, ದೇವರು ಆ ಇರುವ ಜೀವಿ ಒಳ್ಳೆಯವನಾಗಿದ್ರೆ, ಸಾಧನೆ ಮಾಡಬೇಕಾದವನಾಗಿದ್ರೆ ಅವನಿಗೆ ಇಚ್ಛೆಯನ್ನು ಕೊಟ್ಟು, ಶರೀರ ಅವಯವಗಳ ನಿರ್ಮಾಣದಲ್ಲಿ ಇಚ್ಛೆಯನ್ನು ಕೊಟ್ಟು ಅವನ ಇಚ್ಛಾ ಪ್ರಕಾರ ಶರೀರ ನಿರ್ಮಾಣ ಆಗುತ್ತೆ. ಅಥಮರಿದ್ರ ಅಂದರೆ ಜೀವ ಯೋಗ್ಯನೇ ಇದ್ರೂ ಕೂಡ ಇನ್ನ ಕರ್ಮ ಬಂಧನದಲ್ಲಿ ಇದ್ದಾನ, ಅಂಥವರಿಗೆ ತಾನೇ ಅವರಿಗೆ ಮುಂದೆ ಯಾವ ರೀತಿಯಲ್ಲಿ ಶರೀರ ತಯಾರಾಗಬೇಕೋ ಆ ಥರ ತಾನೇ ಇಚ್ಛಾಪಟ್ಟು ಶರೀರ ನಿರ್ಮಾಣ ಮಾಡಿಸಿಬಿಟ್ಟ. ನಮಗೆ ಸಂಶಯ, ಆ ಜೀವ ಇಚ್ಛಾಪಟ್ಟು ಮಾಡಿದ್ರು, ದೇವರೇ ಇಚ್ಛಾಪಟ್ಟು ಮಾಡಿಬಿಟ್ರು, ತಯಾರಾಗೋದು ಶರೀರವೇ ತಾನೇ? ಅಂಥ ಕಾಲಕ್ಕೆ ಇಚ್ಛಾ ಪಟ್ಟರೆ ಏನೋ ಪಡೆದಿದ್ರೆ ಜೀವನ ಇಚ್ಛಾ. ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಜೀವ ಏನು ಇಚ್ಛಾ ಪಡ್ತಾನೆ ಆ ಇಚ್ಛಾ ಪ್ರಕಾರ ತಯಾರಾದ ಅವಯವಗಳೆಲ್ಲ ಆ ಇಚ್ಛಾ ಪ್ರಕಾರ ಇರುತ್ತೆ ಅಂತ ಹೇಳ್ತಾರೆ. ಆ ಒಳ್ಳೆ ಜೀವ ಇದ್ದರೆ, ಜ್ಞಾನಿಗಳು ಬಂದರೆ ಗರ್ಭದಲ್ಲಿ ಏನಂತ ಕೇಳಿಕೊಡ್ತಾರೆ ಭಗವಂತನ ಅಂದರೆ ಇಚ್ಛಾ ಬರುತ್ತಂತೆ ಅವರಿಗೆ. ಈ ನಾಲಿಗೆಯಿಂದ ಸತತ ದೇವರ ಪ್ರಸಾದ ಸ್ವೀಕಾರ ಮಾಡಬೇಕು, ಅದಕ್ಕೆ ನಾಲಿಗೆ ಮುಖ ಬೇಕು ಅಂತ ಕೇಳಿಕೊಳ್ತಾರಂತವು. ಇಚ್ಛಾ ಹುಟ್ಟಿಸ್ತಾನೆ ಭಗವಂತ. ಅನ್ನ ಕೈಗಳು ಬರುತ್ತಲ್ಲ, ಈ ಕೈಗಳು ದೇವರ ಸೇವಾ ಮಾಡಲಿಕ್ಕೆ ನನಗೆ ಕೈಗಳು ಬೇಕು, ದೇವರ ಯಾತ್ರೆ ಮಾಡಲಿಕ್ಕೆ ಕಾಲುಗಳು ಬೇಕು ಅಂತ ಆ ರೀತಿ ಇಚ್ಛಾ ಕೊಟ್ಟು ಮಾಡಿಸ್ತಾನೆ. ಅವಾಗ ಏನಾಗುತ್ತೆ, ಹುಟ್ಟಿದ ಮೇಲೆ ಆ ಇಚ್ಛಾ ಪ್ರಕಾರ ಬಂದ ಅವಯವಗಳು ಆ ಕೆಲಸವನ್ನೇ ಮಾಡುವಂತೆ ಮಾಡುತ್ತಾನೆ ಭಗವಂತ. ಇದು ವಿಶೇಷ. ಕೆಲವರು ಇರ್ತಾರೆ ನೋಡಿ, ಮಠಕ್ಕೆ ಸೇರಿರ್ತಾರೆ, ಚಿಕ್ಕ ವಯಸ್ಸಲ್ಲೇ ಸೇರಿರ್ತಾರೆ, ಸಾಯೋಪರ್ಯಂತ ಮಠದಲ್ಲೇ ಇರ್ತಾರೆ, ದೇವರ ಸೇವೆ ಅಂತ ಮಾಡ್ತಾ ಇರ್ತಾರೆ. ಅವರು ದಿನಾಗೂ ಎರಡು ಕೈಗಳು ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ, ಬೆಳಿಗ್ಗೆ ಹೋಗ್ತಾರೆ ಆ ದೇವರದ್ದೆಲ್ಲ ತಯಾರು ಮಾಡಿ ಪೂಜಾ ಮುಗಿದು ಊಟ ಆಗೋಟೊತ್ತಿಗೆ ಎರಡಾಗುತ್ತೆ, ಎರಡೋ ಒಂದು ಆಗುತ್ತೆ ಅವರಿಗೆ. ಬೆಳಿಗ್ಗೆಯಿಂದ ಉಪವಾಸ ಜಪ ಎಲ್ಲ ಆಗಿರುತ್ತೆ, ಚೂರು ವಿಶ್ರಾಂತಿ ಎಂಬುದರೊಳಗೆ ಸಾಯಂಕಾಲ ಪೂಜೆಗೆ ರೆಡಿ ಮಾಡಬೇಕು, ಮತ್ತ ಸಾಯಂಕಾಲ ಪೂಜೆ ಎಲ್ಲ ಆದ್ಮೇಲೆ ಸ್ವಾಮಿಗಳಿಗೆಲ್ಲ ಕಟ್ಟಿ ಮಾಡಿ, ಈ ಜೀವನ ಎಲ್ಲ ಈ ಎರಡು ಕೈಗಳು ಅದರಲ್ಲೇ ಸವದು ಹೋಗ್ತಾ ಇರುತ್ತೆ. ಇನ್ನು ಕೆಲವರು ಇರ್ತಾರೆ ನೋಡಿ, ವಿಚಿತ್ರ ಯಾತ್ರೆ ಮಾಡ್ತಾ ಇರ್ತಾರೆ. ಇವಾಗ ಇಲ್ಲಿರ್ತಾರೆ ಮಾನದಿವಸ ಮಾನಸ ಸರೋವರ, ಇನ್ನೊಂದು ಕಡೆ ಮತ್ತೆ ಯಾತ್ರೆ ಹಾಗೆ ಹೇಳ್ತಾರೆ ಪಡ್ಕೊಂಡು ಬಂದ್ರು ಅಂತ ಹೇಳ್ತಾರಲ್ಲ, ಅದೇ ಗರ್ಭದಲ್ಲಿ ನನ್ನ ಕಾಲು ಹೀಗಿರಬೇಕು ಕೈ ಹೀಗಿರಬೇಕು ಅಂತ ಪಡ್ಕೊಂಡು ಬಂದಿರ್ತಾರೆ. ಅದಕ್ಕೆ ಯಾತ್ರೆಗಳು ನಡೀತಾ ಇರುತ್ತೆ. ನಮ್ಮ ಮನೆಯಿಂದ ಪಕ್ಕ ಮನೆಗೆ ಹೋಗ್ಬೇಕು ನಮ್ಗೆ ಬುದ್ಧಿ ಬರಲ್ಲ, ಅಂತಹದ್ದು ಯಾತ್ರೆ ಮಾಡಲಿಕ್ಕೆಲ್ಲ ಆಗುತ್ತೆ. ಅದು ಸ್ವಾಮಿ ಸಂಕಲ್ಪ ಮಾಡಿ ಮಾಡಿಸ್ತಾ ಬರ್ತಾನೆ. ಕೆಲವರಿಗೆ ಅನ್ನದಾನ ಕೈಯಲ್ಲಿ ಯಾವಾಗಲೂ ಮನೆಗೆ ಬಂದವರಿಗೆಲ್ಲ ಹೆಣ್ಮಕ್ಳು ಇಡ್ತಾರೆ, ಅವರು ಸದಾ ಬಂದವರಿಗೆಲ್ಲ ಅನ್ನ ಮಾಡಿ ಹಾಕೋದೇ, ಆ ಕೈಯೆಲ್ಲ ಅದರಲ್ಲೇ ಸೌದು 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 ಅಡಿಗೆ ಮನೆಯಲ್ಲೇ ಇರ್ತಾರೆ. ಅಪ್ಪ ಹಾಗಂತ ಏನಪ್ಪ ಈ ಜನ್ಮಕ್ಕೆಲ್ಲ ಅಡಿಗೆ ಮನೆ ಸಿಕ್ತು ಅಂತ ಇರಲ್ಲ ಅವರಿಗೆ. ಅವರಿಗೆ ಆ ಅಡಿಗೆ ಮಾಡಿ ಹಾಕುವುದರಲ್ಲಿ ಬರುವ ಆನಂದ ಎಲ್ಲೂ ಸಿಗಲ್ಲ ಅವರಿಗೆ, ಅಷ್ಟು ಸಂತೋಷ ಪಡ್ತಾ ಇರ್ತಾರೆ ಬ್ರಾಹ್ಮಣರಿಗೆ ಅಡಿಗೆ ಮಾಡಿ ಹಾಕುವುದು ಅಂದ್ರೆ. ಹಾಗೆ ಪಡ್ಕೊಂಡು ಬಂದಿರ್ತಾರೆ ಗರ್ಭದಲ್ಲಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಗರ್ಭಸ್ಥಾನ ಜೀವಾನ ಉತ್ತಮತ್ವೇ, ಅವರು ಉತ್ತಮರಾದರೆ ಭಗವಾನ್ ಸ್ವ ಇಚ್ಛೆಯ ತದಿಚ್ಛಾಧಿಕ ಉತ್ಪಾದ್ಯ, ತನ್ನ ಇಚ್ಛೆಯಿಂದ ಜೀವರಲ್ಲಿ ಇಚ್ಛೆಯನ್ನು ಹುಟ್ಟಿಸಿ ತನ್ನಿಮಿತ್ತೀಕೃತ್ಯ ಅವಯವಜಾತಂ ನಿರ್ಮಿಮತಿ, ಅದನ್ನು ಅದನ್ನು ನಿಮಿತ್ತವಾಗಿಟ್ಟುಕೊಂಡು ಅವಯವಗಳನ್ನು ತಯಾರು ಮಾಡುತ್ತಾನೆ. ಇನ್ನು ಹೇಳ್ತಾ ಇದ್ದಾರೆ, ಆ ಘನೀಭೂತವಾದಂಥ ಗಟ್ಟಿಯಾದ ಪಿಂಡದಲ್ಲಿ ಒಳಗೆ ಚೂರು ಪ್ರದೇಶ ಇರುತ್ತೆ, ಆ ಪ್ರದೇಶದಲ್ಲಿ ಸಂಕರ್ಷಣ ಸಂಕಲ್ಪ ಮಾಡುತ್ತಾನಂತೆ. ಅಹಂ ವಿಚೇಷ್ಟೆ ವಿಶೇಷತಃ ಇದರಲ್ಲಿ ಪರಿಣಾಮ ತರಬೇಕು ಅಂತ ಸಂಕಲ್ಪ ಮಾಡಿದ ಕೂಡಲೇ ತದಾನೀಂ ಓಜಸ್ಸತ್ವಾತ್ಮಕ ಅಂದರೆ ಬಲ ಜ್ಞಾನಾದಿಗಳಿಂದ ಕೂಡಿರತಕ್ಕಂಥ ಸಹಬಲಾತ್ಮಕ ಅಂದರೆ ಶಕ್ತಿ ವಿಶೇಷವಾಗಿರತಕ್ಕಂಥ ಜ್ಞಾನ ಎಲ್ಲದರಿಂದ ಕೂಡಿದ ಮುಖ್ಯವಾಯು ಪ್ರಾಣದೇವರು ಬರ್ತಾ ಇದ್ದಾರೆ. ಆ ಚಿಕ್ಕ ಪಿಂಡದಲ್ಲಿ ಪ್ರಾಣದೇವರು ಬರುತ್ತಾರೆ. ಇನ್ನ ಮತ್ತು ಭಗವಂತ ಸಂಕಲ್ಪ ಮಾಡಿದ ಕೂಡಲೇ ಆ ವಾಯುದೇವರು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನರಾಗಿ ಬರ್ತಾ ಇದ್ದಾರೆ. ಎಲ್ಲಿಂದ ಯಾರ್ಯಾರು ಎಲ್ಲಿಂದ ಬರ್ತಾರೆ ನೆನಪಿದೆಯಾ? ಬ್ರಹ್ಮಯಜ್ಞ ಪ್ರಕರಣ ಹೌದಾ? ಬ್ರಹ್ಮಯಜ್ಞ ಪ್ರಕರಣದಲ್ಲಿ ಯಾರಿಂದ ಯಾರ್ಯಾರು ಎಲ್ಲಿಂದ ಯಾರು ಬರ್ತಾರೆ ಅಂದರೆ ಜ್ಞಾನನಿಂದ ಅಪಾನ, ಅಪಾನನಿಂದ ಪ್ರಾಣ, ಅಲ್ಲಿ ಉದಾನ ಸಮಾನರು ಅಲ್ಲಿಂದ ಬರ್ತಾರೆ, ಹೌದಾ? ಮತ್ತು ಲಯ ಆಗುವ ಕಾಲಕ್ಕೆ ಪ್ರಾಣ ಅಪಾನನಲ್ಲಿ, ಅಪಾನ ವ್ಯಾನನಲ್ಲಿ, ಉದಾನ ಸಮಾನರು ವ್ಯಾನರಲ್ಲಿ ಸೇರಿ ಪಂಚರು ಮೂಲ ಪ್ರಾಣರಲ್ಲಿ ಸೇರುತ್ತಾರೆ. ಅದು ಇಲ್ಲಿ ನಡೀತಾ ಇದೆ. ಅವಾಗೆ ಪ್ರಾಣದೇವರ ಒಳಗಿರತಕ್ಕಂಥ ಭಗವಂತ ಹೇಳುತ್ತಾ ಇದ್ದಾರೆ, ನೀನು ಚೂರು ವೇಗವಾಗಿ ತಿರುಗಾಡಬೇಕು ಅಂತ ವಾಯುದೇವರಿಗೆ ಹೇಳಿದರೆ, ಇತಸ್ತತಃ ವಿಸರ್ಪಣ ವೇಗಾತಿಶಯೇನ, ಒಳಗೆ ಗಾಳಿ, ವಾಯುದೇವರು ಚೂರು ಬೇಗ ಹೊರಟ್ರೆ ಏನಾಗುತ್ತೆ, ವೇಗವಾಗಿ ಹೊರಟದ್ದಕ್ಕೆ ಆ ಪಿಂಡ ಈಗ ಮುದ್ದೆ ಇಟ್ಟು ಚೂರು ತೂತು ಮಾಡಿ ಅದರೊಳಗಿಂದ ಗಟ್ಟಿಯಾಗಿ ಗಾಳಿ ಕಂಪ್ರೆಷನ್ ಇರುತ್ತಲ್ಲ, ಅದನ್ನಿಟ್ಟು ಹೊಡೆದ್ರೆ ಆಚೆ ಹೀಗೆ ಗುಬುಟು ತೆರೆ ಬರುತ್ತೆ ಗಾಳಿಯ ಫೋರ್ಸ್ಗೆ, ಹೌದಾ? ಆ ಥರ ಆ ಪಿಂಡದ ಮೇಲೆ ಚೂರು ಗುಂಡಕ್ಕೆ ಬಂತು. ಅದು ಹೇಗಿದೆ ದೃಷ್ಟಾಂತ ಕೊಡುತ್ತಾರೆ. ನಾರಿಕೇಲ ಫಲೋಪರಿ ವಿನ್ಯಸ್ತ ಜಂಬೀರ ಫಲವದು, ತೆಂಗಿನಕಾಯಿ ಮೇಲೆ ನೇರಳೆ ಹಣ್ಣಿಟ್ರೆ ಹೇಗಿರುತ್ತೋ ಹಾಗಿರುತ್ತಂತೆ. ಮೊದಲು ಅದರಲ್ಲಿನ ತೂತು ಮುಖ ಏನಿಲ್ಲ, ಬರೇ ಆ ಶಿರಸ್ಸು ಅಂತ ಬರ್ತಾ ಇದೆ. ಶಿರೋಭಿಧೇಯಂ ಅವಯಂ, ಅವಯವ ವಿಶೇಷವಾಗಿ ಮಾಸೇನ ಜಾಯತೆ, ತಿಂಗಳಿಗೆ ಈ ಚಿಕ್ಕ ತಲೆ ಎಂಬುದು ತಯಾರಾಗ್ತಾ ಇದೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಹರೇ ನಾನಾ ಕರ್ಮ ಚಿಕೀರ್ಷಾಯಾಂ ಹಸ್ತೌ, ದೇವರ ನಾನಾ ಕರ್ಮಗಳು ಮಾಡಬೇಕು ಅಥವಾ ಕರ್ಮಗಳು ಮಾಡುವಾಗ ದೇವರನ್ನೇ ನೆನೆದು ಮಾಡಬೇಕೆಂಬ ಇಚ್ಛೆ ಬಂದಾಗ ಕೈಗಳು ಬರ್ತಾ ಇವೆ. ಶ್ರೀಹರಿಯ ಪ್ರದಕ್ಷಿಣಾದಿಗಳು ಯಾತ್ರಾದಿಗಳು ಮಾಡಬೇಕು ಅಂದಾಗ ವಿಶೇಷವಾಗಿ ಪಾದವೆಂಬ ಇಂದ್ರಿಯ, ನಂತರ ಶಿಷ್ಣ ಉಪಸ್ಥ ಮಲಾದಿಗಳ ವಿಸರ್ಜನೆ ಮಾಡಬೇಕು ಅಂದರೆ ಅಲ್ಲಿಗೆ ಗುದ ಎಂಬುದು, ಅಲ್ಲಿ ಪಾಯು ಎಂಬ ಇಂದ್ರಿಯ, ನಾಭಿ ಮತ್ತು ಬರ್ತಾ ಇದೆ. ನಾಭಿ ಬಂದದ್ದು ಹೇಗೆ ಅಂದರೆ ಪರಕಾಯ ಪ್ರವೇಶ ಇಚ್ಛಾಯ, ಇನ್ನೊಬ್ಬರ ಕಾಯ ಪ್ರವೇಶ ಮಾಡಬೇಕಾದ್ರೆ ನಾಭಿ ಮೂಲಕ ಪ್ರವೇಶ ಮಾಡಬೇಕಂತೆ. ಅಷ್ಟೇ ಅಲ್ಲ, ನಾಭಿ ಆ ನಾಳ ಇರುತ್ತಲ್ಲ ಮಗುವಿಗೆ, ತಾಯಿ ಉಂಡ ಅನ್ನ ಅಲ್ಲಿಂದೇ ಕನೆಕ್ಷನ್. ಹೇಗೆ ಏನು ಕೈಲಾಗಲ್ಲ ಅಂದ್ರೆ ಡಾಕ್ಟರ್ ಒಂದು ಪೈಪ್ ಇಟ್ಟು ಅನ್ನ ಹಾಕ್ತಾರೋ ಆ ಥರ ದೇವರು ಅಲ್ಲಿಂದ ಕನೆಕ್ಷನ್ ಪಟ್ಟಿರ್ತಾರೆ. ತದನಂತರ ಈ ಎಲ್ಲ ವಿಶೇಷವಾಗಿ ಎರಡನೇ ತಿಂಗಳಿಗೆ ಏರ್ಪಡುತ್ತೆ. ಮೂರನೇ ತಿಂಗಳಿಗೆ ದೇವರ ಇಚ್ಛೆಯಿಂದ ನಖ ರೋಮ ಚರ್ಮಗಳು ಲಿಂಗಛಿದ್ರವೂ ಆಗುತ್ತೆ. ನಾಲ್ಕನೇ ತಿಂಗಳಲ್ಲಿ ದೇವರ ಇಚ್ಛೆಯಿಂದ ತ್ವಕು ಚರ್ಮ ಮಾಂಸ ರುದಿರ ಮೇಧಸ್ಸು ಮಜ್ಜ ಅಸ್ಥಿ ಅಂತ ಏಳು ಧಾತುಗಳು ಬರ್ತಾ ಇವೆ. ನಮ್ಮಲ್ಲಿ ಎಷ್ಟು ಎಲುಬುಗಳು ಅಂದ್ರೆ ಷಷ್ಟ್ಯುತ್ತರ ಶತತ್ರಯ ಸಂಖ್ಯಾತಾನಿ, 360 ಅಸ್ಥಿಗಳು, 360 ಮಜ್ಜಗಳು ಒಳಗಿವೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ಐದನೇ ತಿಂಗಳಲ್ಲಿ ವಾಯುದೇವರು ಏನು ಮಾಡುತ್ತಾರೆ, ದೇವರು ಕೇಳುತ್ತಾರಂತೆ, ನಾನು ಇರ್ಲಿಕ್ಕೆ ಜಾಗ ಮಾಡು. ಅದಕ್ಕೆ ಹೃದಯಕ್ಕೆ ಬಂದು ಸರಿಯಾಗಿ ಗರಗರ ಗರಗರ ತಿರುಗಿದ್ರೆ ಏನಾಗುತ್ತೆ, ಅದಕ್ಕೆ ಅಲ್ಲಿ ಚೂರು ದೊಡ್ಡ ಖಾಲಿ ಬಂತು. ಹೇಳ್ತಾ ಇದ್ದಾರೆ, ದ್ವಿರೂಪೋ ಮಾರುತೋ ಬಭೂವ, ಭಗವಂತ ಹೇಳಿದ ಎರಡು ರೂಪ ಆಗುವಂದರೆ ಒಂದು ಪ್ರಾಣ ಒಂದು ಅಪಾನ ಅಂತ ಬಂತು. ಅದರಲ್ಲಿ ಏನಾಗುತ್ತೆ, ಪ್ರಾಣ ಮೇಲಿಂದ ಹೊರಟು ಹೊರಗೆ ಹೋಗಬೇಕು ಅಂತ ಪ್ರಯತ್ನ ಮಾಡಿದಾಗ ಎರಡು ರಂಧ್ರಗಳು ಬಿದ್ದುವು. ಮೂಗು, ವಾಯುದೇವರು ಹೊರಬರಲಿಕ್ಕೆ ಪ್ರಯತ್ನಪಟ್ಟಾಗ ಅಲ್ಲಿ ಮೂಗು ಬರ್ತಾ ಇದೆ. ನಂತರ ವಿಶೇಷವಾಗಿ ಅನ್ನಾದಿಗಳು ತಗೋಬೇಕು ಅಂದ್ರೆ ರಸನೇಂದ್ರಿಯ ಬರ್ತಾ ಇದೆ, ತಾಲುವಿನಿಂದ ಕೂಡಿಕೊಂಡದ್ದು. ನಂತರ ಮಾತಾಡಬೇಕು ಅಂದಾಗ ಮುಖ ಬರ್ತಾ ಇದೆ, ವಿಶೇಷವಾಗಿ ನಾಸಿಕಾದಿಗಳು ಬರ್ತಾ ಇವೆ. ಆ ಗಂಧ ಘ್ರಾಣ ಮಾಡಬೇಕು ಅಂದ್ರೆ ಆ ಘ್ರಾಣ ಇಂದ್ರಿಯ ಬರ್ತಾ ಇದೆ ಅಲ್ಲಿ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ನಾನು ಹೇಗಿದ್ದೀನೋ ನೋಡ್ಕೋಬೇಕು ಅಂತ ಇಚ್ಛಾ ಬಂದಂತೆ. ಕೀದೃಶೋಹಂ ಇತಿ ಆತ್ಮನಃ ದಿದೃಕ್ಷಾಯ, ನನ್ನನ್ನು ನೋಡ್ಕೋಬೇಕು ಅಂತ ಕಣ್ಣು ಬಂತಂತೆ ಎರಡು. ಅಲ್ಲ, ಜ್ಞಾನಿಗಳಿಗೆ ದೇವರನ್ನ ದೇವರ ಮೂರ್ತಿಯನ್ನ ಸದಾ ನೋಡಬೇಕೆಂಬ ಇಚ್ಛಾ ಬಂದಾಗ ಅವರಿಗೆ ಕಣ್ಣು ಬರುತ್ತೆ. ಅವ್ರ ಕಣ್ಣು ಯಾವಾಗೂ ದೇವರನ್ನೇ ನೋಡ್ತಾ ಇರುತ್ತೆ. ಅಂದ್ರೆ ದೇವರಂದ ದೇವರ ಮುಂದೆ ಕೂತಿರಲ್ಲ, ನೋಡಿದ ಕಡೆಯೆಲ್ಲ ದೇವರು ಕಾಣುತ್ತಾ ಇರ್ತಾರ ಅವ್ರ ಕಣ್ಣಿಗೆ. ನಮಗೆ ಹಾಗಲ್ಲ, ಈ ಕಣ್ಣಿಂದ ದೇವರು ಬಿಟ್ಟು ಎಲ್ಲ ಕಾಣಬೇಕು ಅಂತ ನಮಗಿರುತ್ತೆ. ಅದಕ್ಕೆ ದೇವರು ಬಿಟ್ಟು ಎಲ್ಲ ನೋಡ್ತಾ ಇರ್ತೀವಿ. ಯಾವಾಗ ಹೊರಗಿದ್ದಾಗಲ್ಲ, ದೇವರ ಮುಂದೆ ಕೂತಿದ್ರು ಕೂಡ ದೇವರನ್ನು ಬಿಟ್ಟು ಬೇರೆ ನೋಡ್ತಾ ಇರ್ತೀವಿ. ಹೌದಾ ಅಲ್ಲ? ನೀವೇ ಹೇಳಿ. ತಿರುಪತಿಗೆ ಹೋಗ್ತೀರಾ, ಆ ಕ್ಯೂವಲ್ಲಿ ಹೋಗಿ ಹೋಗಿ ಒಂದು ನಿಮಿಷ ಇದ್ರೆ ಪರವಾಗಿಲ್ಲ, ಡೈರೆಕ್ಟ್ ಆಗಿ ಒಂದು ಗಂಟೆ ಕೂಡಿಸಿದ್ರೆ ದೇವರ ಮುಂದೆ ಆ ಗಂಟೆ ದೇವರನ್ನೇ ನೋಡ್ತೀರಾ? ಇಲ್ಲ, ಆ ಗೋಡೆ ಅಲ್ಲಿ ಹಾಕಿದ ಪ್ರಭಾವಳಿ ಆಚಾರು ಗಂಟೆ ಇದೇ ನೋಡ್ತಾ ಇರ್ತಾರೆ. ದೇವರನ್ನ ಒಂದು ಗಂಟೆ ನೋಡ್ತೀರಾ? ಸರ್ವಥಾ ಇಲ್ಲ. ಅದಕ್ಕೆ ಆ ಕ್ಯೂಲಿ ಬಂದ್ರೆ ವಾಸಿ ಸ್ವಲ್ಪ ನೋಡಬೇಕೆಂಬ ಹಂಬಲಾದ್ರೂ ಇರುತ್ತೆ. ಇಲ್ಲಿ ಬಂದು ಕೂತ್ರೆ ಒಂದೂವರೆ ಗಂಟೆ ಅಭಿಷೇಕ ನೋಡಿಸ್ತಾರೆ ಅಲ್ವಾ? ಒಂದೂವರೆ ಗಂಟೆ ದೇವರ ಮೇಲೆ ಇರುತ್ತೆ ಮನಸ್ಸು, ಅಪ್ಪನಾಣೆ ಇರಲ್ಲ, ಹರ್ತಾ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ. ಸರಿ, ಎಲ್ಲ ರೀತಿಯಾಗಿರತಕ್ಕಂಥ ಇಂದ್ರಿಯಗಳು ಬಂದುವು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಪ್ರಧಾನವಾದ ಯಾವುದು ಅಂದ್ರೆ ಹೇಳ್ತಾರೆ, ಮನಸ್ಸು ಬರ್ತಾ ಇದೆ. ಸಂಕಲ್ಪ ವಿಕಲ್ಪ ಇಚ್ಛಾಯ, ಸಂಕಲ್ಪ ವಿಕಲ್ಪ ಮಾಡ್ಲಾ ಬೇಡ ಮಾಡ್ಲಾ ಬೇಡ, ಇದಕ್ಕೆ ಮನಸ್ಸು ಬಂತು. ಆದ ಮೇಲೆ ಶ್ರುತಸ್ಯ ಅರ್ಥಸ್ಯ ನಿಶ್ಚಯ ಇಚ್ಛಾಯ, ಆ ಕೇಳಿದ ವಿಷಯ ನಿಶ್ಚಯ ಆಗಲಿಕ್ಕಾಗಿ ಬುದ್ಧಿ ಬರ್ತಾ ಇದೆ. ಇನ್ನು ಅಹಂಕಾರವೂ ಬರ್ತಾ ಇದೆ. ಅಹಂಕಾರದ ಕೆಲಸ ಹೇಳ್ತಾರೆ ಬಹಳ ಚೆನ್ನಾಗಿರುತ್ತೆ. ಅಸ್ವರೂಪೇ ಸ್ವರೂಪ ಮತಿ ಇಚ್ಛಾಯ, ಅಂದರೆ ಯಾವುದು ಹೇಗಿದೆಯೋ ಹಾಗಲ್ಲದೆ ಬೇರೆ ರೀತಿ ತಿಳಿಯಲಿಕ್ಕಾಗಿ ಅಹಂಕಾರ ಉಪಯೋಗ ಆಗುತ್ತೆ. ಅಪಾರ್ಥಗಳು ಮನಸ್ಸಿನ ಪ್ರಭೇದಗಳಲ್ಲಿ ಒಂದೊಂದು ಒಂದೊಂದು ಕೆಲಸ ಮಾಡುತ್ತೆ. ಆ ಕೆಲಸಕ್ಕೆ ಇದು ಬರ್ತಾ ಇದೆ. ಯಾವುದು? ಅಹಂಕಾರ. ಮನಸ್ಸಿನಲ್ಲಿ ಚಿತ್ತ ಚೇತನ ಅಹಂಕಾರ ಅಂತ ಬಂತಲ್ಲ, ಆ ಅಹಂಕಾರದ ಕೆಲಸ ಏನು ಅಂದ್ರೆ ಯಾವುದು ಅಲ್ಲವೋ ಅದರಲ್ಲಿ ಹಾಗೆ ಎಂಬ ಮತಿ ಹುಟ್ಟಿಸುತ್ತೆ ಅಹಂಕಾರ. ಇನ್ನ ತುಂಬಾ ಕೆಲಸಗಳಿವೆ, ಅದು ಮಾತ್ರ ಅಲ್ಲ, ಇದು ಪ್ರಧಾನವಾದ್ದು. ಅಸ್ವರೂಪೇ ಸ್ವರೂಪ ಮತಿ ಇಚ್ಛಾಯಾಮ್ ಅಹಂಕಾರ. ನಂತರ ಸ್ಮರಣ ಇಚ್ಛಾಯಾಮ್, ಸದಾ ನೆನಪು ಬೇಕಾ? ನೆನಪಿನ ಶಕ್ತಿ ಚಿತ್ತದ್ದು. ಬ್ರಹ್ಮದೇವರ ಅಭಿಮಾನಿಗಳು ಪ್ರಧಾನವಾಗಿ ಚಿತ್ತಚೇತನ ಮಾನಿಗಳು, ಇಹಗೇಂದ್ರ ಪಣಿಪರುಳು ಅಂತ ಹೇಳ್ತಾರೆ. ಚಿತ್ತ ವಿಶೇಷವಾಗಿ ಆ ಬ್ರಹ್ಮದೇವರ ಅಭಿಮಾನದಿಂದ ಕೂಡಿರತಕ್ಕಂಥದ್ದು. ಚೇತೋ ವ್ಯಾಪ್ತಿ ಇಚ್ಛಾಯಾಮ್ ಚೇತನ, ಇಡೀ ಶರೀರದಲ್ಲಿ ವ್ಯಾಪಿಸಬೇಕು ಅಂದುಕೊಳ್ಳೆ ಚೇತನ ಎಂಬುದು ಬರ್ತಾ ಇದೆ. ನಂತರ ಈ ಐದು ಮನೋವೃತ್ತಿಗಳು ಕೂಡ ಹೃದಯೇವ ಜಾಯಂತೆ, ಹೃದಯದಲ್ಲೇ ಬರ್ತಾ ಇವೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಅನ್ನಪಾನಾದೇಹ ಇಚ್ಛಾಯಾಮ್, ಅನ್ನ ತಿನ್ನಬೇಕು, ನೀರು ಕುಡಿಯಬೇಕು, ಈ ಮೊದಲಾದ ಇಚ್ಛೆಗಳು ಬಂದಾಗ ಉದರ ಕುಕ್ಷಿ ನಾಡ್ಯ ಜಾಯಂತೆ. ಉದರ ಕುಕ್ಷಿ ನಾಡಿಗಳು, ಎಡಹೊಟ್ಟೆ ಎಡಹೊಟ್ಟೆ ಬಲಹೊಟ್ಟೆ ಮಧ್ಯ, ಈ ಎರಡು ಕುಕ್ಷಿಗಳು, ದಕ್ಷಿಣ ವಾಮ ಕುಕ್ಷಿ, ದಕ್ಷಿಣ ಕುಕ್ಷಿ ವಾಮ ಕುಕ್ಷಿ, ಮಧ್ಯದ್ದು ಉದರ ಅಂತ ಹೇಳ್ತಾರೆ. ತದನಂತರ ನಾಡಿಗಳು ಬರುತ್ತೆ ಶರೀರದಲ್ಲಿ, ನಾಡಿಗಳನ್ನ ತಯಾರು ಮಾಡ್ತಾನೆ ಭಗವಂತ. ಹೇಗೆ ಹೇಗಿವೆ ಅಂದ್ರೆ, ಸುಷುಮ್ನ ಮೂಲಾಧಾರಮಾರಭ್ಯ ಪ್ರಧಾನ ನಾಡಿ ಸುಷುಮ್ನ ನಾಮ್ನಿ ಶಿರಸಿ ಬ್ರಹ್ಮರಂಧ್ರ ಪರ್ಯಂತಂ ಮೃದುಸ್ಥಿತ. ಬ್ರಹ್ಮರಂಧ್ರ ಪರ್ಯಂತ ಮೂಲಾಧಾರದಿಂದ ನಾಡಿ ಒಂದು ಬರ್ತಾ ಇದೆ, ಇದನ್ನು ಸುಷುಮ್ನ ಅಂತ ಕರೀತಾ ಇದ್ದಾರೆ. ಅಲ್ಲಿಂದ ನಾಲ್ಕು ಭಾಗ ಆಯಿತು, ಚೂರು ಮೇಲಕ್ಕೆ ಬಂದು ಯಾವ್ಯಾವುದು? ವಜ್ರಿಕಾ, ಆರ್ಯ, ಪ್ರಕಾಶಿನಿ, ವೈದ್ಯುತ, ಎಲ್ಲೆಲ್ಲಿ ಯಾವ್ದ್ಯಾವುದು? ಆ ಸುಷುಮ್ನ ನಾಡಿ ಕೆಳಗಿದ್ದರೆ ಅದರ ಹಿಂಭಾಗಕ್ಕೆ ವಜ್ರಿಕಾ, ಎಡಭಾಗಕ್ಕೆ ಆರ್ಯ, ಮುಂಭಾಗಕ್ಕೆ ಪ್ರಕಾಶಿನಿ, ಬಲಭಾಗಕ್ಕೆ ವೈದ್ಯುತ. ಬಂತಲ್ಲಪ್ಪ, ಸಾಕು ಸಂತೋಷ ಆಯಿತು, ಎಲ್ಲರೂ ಹೇಳ್ತಾ ಇದ್ದೀರಾ. ಸರಿ, ಅಲ್ಲಿಂದ ಆ ಮೇಲಕ್ಕೆ ಬಂದರೆ ಒಂದೊಂದು ಒಂದೊಂದು ಸುತ್ತು ನಾಲ್ಕಿರೋದು 25 ಕವಲಾಯಿತು. ಆ 25ರಲ್ಲಿ ಮಧ್ಯ ಒಂದು ಸುತ್ತು 24, ಆ ಥರ 25 25ರ ನಾಲ್ಕು ಗುಂಪುಗಳಲ್ಲಿ ಮಧ್ಯೆ ಒಂದೊಂದೊಂದು ಪ್ರಧಾನವಾಗಿ ಬಂತು. ಅವುಗಳ ಹೆಸರು ವಜ್ರಿಕಾಯಲ್ಲಿ ಹಿಂಭಾಗದಲ್ಲಿ, ಎಡಭಾಗದಲ್ಲಿ ಗಿಡ, ಮುಂಭಾಗದಲ್ಲಿ ಧಾರಿಣಿ, ಬಲಭಾಗದಲ್ಲಿ ಪಿಂಗಳ. ಪಿಂಗಳ ಹೌದಾ, ಗಿಡ ಪಿಂಗಳ. ಒಟ್ಟಾರೆ ನೋಡಿ, ಬಹಳ ಸಲ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಗಿಡ ಪಿಂಗಳ ಅಂತಾರೆ, ಇದೇನೋ ವಜ್ರಿಕಾಧಾರಿಣಿ, ಎಲ್ಲೆಲ್ಲಿ ಏನಿದೆ ಅಂದ್ರೆ ನೀಟಾಗಿ ಸ್ಟ್ರಕ್ಚರ್ ಕೊಡ್ತಾ ಇದ್ದಾರೆ. ಆ ನೂರು ನಾಡಿಗಳು ಮಧ್ಯದಲ್ಲಿ ಒಂದು, ಆ ನೂರು ನಾಡಿಗಳಿಂದ ಮತ್ತೂ ನಾಡಿಗಳು ಹುಟ್ಟಿದವು. ಎಷ್ಟು? ಸಾವಿರ. ಸಾವಿರದಿಂದ 72,000 ವರೆಗೂ ಎಲ್ಲ ಹೋಗ್ತಾ ಇವೆ. ಇಷ್ಟು ನಾಡಿಗಳು ನಮ್ಮಲ್ಲಿ ಬಂತು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಹಾ, ಏವಂ ಸಂಭೂಯ, ಎಷ್ಟು? 72,000 ನಾಡಿಗಳು ಅಂತ ಹೇಳಿದರೆ ಅಂಥ ನಾಡಿಗಳೆಲ್ಲ ಕೂಡ ಎಷ್ಟಿರುತ್ತೆ? 72,000 ನಾಡಿಗಳಿಂದ ಹುಟ್ಟಿದ ಅಸಂಖ್ಯಾತ ನಾಡಿಗಳು ಇನ್ನೂ ಕೂತಿವೆ. ಎಲ್ಲಾ ನಾಡಿಗಳು ಎಷ್ಟಿರುತ್ತೆ ಅಂದ್ರೆ ಇಡೀ ಭೂಮಂಡಲಕ್ಕೆ ಮೂರು ಸುತ್ತ ಹಾಕಬಹುದು, ಅಷ್ಟು ದೊಡ್ಡದಿದೆ ನಾಡಿಗಳ ಗುಂಪು. ಇಷ್ಟೆಲ್ಲ ತಿಳ್ಕೊಂಡು ಎಲ್ಲ ಅವಯವಗಳು ಚೆನ್ನಾಗಿ ತಯಾರಾಯಿತು. ಆರನೇ ತಿಂಗಳಲ್ಲಿ ಭಗವಂತ ಮಾತುರ ಅಬಾಧಾಯ, ಆ ಕೂಸು ಒಳಗಿದ್ದು ಕೈ ಕಾಲು ಕದಲಿಸ್ತಾ ಇದ್ರೆ ತಾಯಿಗೆ ನೋವು ವಿಪರೀತ ಬಂದ್ಬಿಡುತ್ತೆ ಒಬ್ಬ ಬಡಿತ ಬಂದಾಗ. ಅದಕ್ಕೆ ತಾಯಿಗೆ ದುಃಖ ಆಗಬಾರದು ಅಂತ ಜರಾಯುಣ ಭದ್ರಂ ಬದ್ವ, ಒಂದು ಪೊರೆ ಕವರ್ನಲ್ಲಿ ಹಾಕ್ಬಿಡುತ್ತಾನೆ. ಹೇಗೆ? ನಿರುಚ್ಛ್ವಾಸಂ ಬದ್ವ, ಕಾಲನ್ನ ಮೇಲಕ್ಕೆ ಎಬ್ಬಿಸಿ. ನಾವು ಮೊಣಕಾಲ ಮೇಲೆ ಕೂತ್ರೆ ಹೇಗಿರುತ್ತೆ, ಅಥವಾ ಮಲಕೊಂಡು ಮೊಣಕಾಲು ಮೇಲಕ್ಕೆ ಹತ್ತಿರ ಕರೆದ ಹೇಗಿರುತ್ತೆ, ಹಾಗೆ ಮೊಣಕಾಲು ತಂದು ಕೈ ಮುಂದಕ್ಕಿಟ್ಟು ಕಟ್ಟಿ ಹಾಕ್ತಾನೆ ಕರುಳುಗಳಿಂದ. ನಾವೆಲ್ಲ ಹಾಗೆ ಬಂದವರೇ, ಮರ್ತೋಗಿದ್ದೀವಿ ಆದ್ದರಿಂದ ಯಾವುದು ನೆನಪಿಲ್ಲ. ಹೌದಾ ಅಂತ ಕೇಳ್ತಾ ಇದ್ದೀವಿ ನಾವು ಅಲ್ವಾ. ನಾವು ಚಿಕ್ಕ ಹುಡುಗಿದ್ದಾಗ ಏನೋ ಗಲಾಟೆ ಮಾಡಿರ್ತೀವಿ, ನಮ್ಮ ನೆನಪಿರಲ್ಲ. ದೊಡ್ಡಾದ್ಮೇಲೆ ನಮ್ಮ ತಾಯಿಯವರು ಹೇಳ್ತಾರೆ, ಹೀಗೆ ಮಾಡಿದ್ದೀಯ ಅಂತ. ಹೌದಾ ಅಂತ ಕೇಳ್ತೀವಲ್ಲ, ಆ ಥರ ನಮ್ಮನ್ನು ಏರ್ ಕಟ್ಟಾಕಿದ್ದಾನೆ ಭಗವಂತ. ಇಲ್ಲಿ ಒಂದು ಗಂಟೆ ಕೂತ್ರೇನೆ ಆಚೆ ಈಚೆ ಕದಲ್ತಾ ಇರ್ತೇವೆ. ಅಲ್ಲಿ ಅಷ್ಟು ತಿಂಗಳುಗಳ ಕಾಲ ಕಾಲು ಕಟ್ಟಿ ಹಾಕಿದ್ರೆ ನೋವಿರಲ್ಲ ಅಂದ್ರೆ ಬೇಕಾದಷ್ಟು ಇರುತ್ತೆ. ಹೇಳ್ಕೊಳ್ಳಿಕ್ಕೆ ಕೇಳೋ ನಾಥ ಇರಲ್ಲ, ಕಟ್ಟಿ ಹಾಕಿರ್ತಾನೆ ಅಲ್ಲಿ. ಯಾಕೆ? ಮಾಡ್ಕೊಂಡು ಬಂದೀಯ ತಿನ್ನು ಅಂತ, ಉಣಬೇಕಲ್ಲ. ಅದರಲ್ಲಿ ಸಜ್ಜನರಿಗೆ ದುಃಖ ಬಂದಾಗ ದೇವರ ನೆನಪಾಗುತ್ತೆ, ದುರ್ಜನರಿಗೆ ಏನೂ ಇಲ್ಲ, ಬೈತಾ ಕೂತಿರ್ತಾರೆ. ಹೀಗಾಯ್ತಲ್ಲ 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 ಅಂತ ಬೈತಾ ಇರ್ತಾರೆ ಅಷ್ಟೆ. ನಂತರ ಅಲ್ಲ, ಅಲ್ಲಿ ಅದು ಕೂಡ ಬೇರೆ ಬೇರೆ ರೀತಿ ಇವೆ. ಆ ಪ್ರಾಣಿ ಜಂತುಗಳ ಆ ಶರೀರಗಳ ಸೃಷ್ಟಿಯಲ್ಲಿ ಬೇರೆ ಇದೆ. ಕ್ರಮ ಹೀಗೇನೆ ಅಲ್ಲ, ಇದು ಮನುಷ್ಯ ಶರೀರಗತ ನಾಡಿಗಳು ಈ ಪ್ರಾಣಿಗಳಲ್ಲಿ ಇದೆ, ಆದರೆ ಅಲ್ಲಿರುವ ಸಿಸ್ಟಮ್ ಬೇರೆ. ಅಲ್ಲಿರುವ ಆ ಶರೀರಕ್ಕೆ ತಕ್ಕಂತಹ ವ್ಯವಸ್ಥೆ ಭಗವಂತ ಅಲ್ಲಿ ಮಾಡಿರ್ತಾನೆ. ನಂತರ ಇಷ್ಟೆಲ್ಲ ವಿಶೇಷವಾಗಿ ಜೀವನನ್ನ ಅಲ್ಲಿ ಒಳಗಿಟ್ಟು ಆಪ್ಯಾಯನಿ ಎಂಬ ನಾಡಿ, ತಾಯಿಯ ಕರಳಿನ ಕೊನೆ ಪ್ರಾಂತಕ್ಕೆ ಆ ಜೀವನ ನಾಭಿಗೆ ಸಂಬಂಧ ಮಾಡುತ್ತಾನೆ. ಆ ನಾಡಿಯಿಂದಲೇನೆ ಮಾತೃಭುಕ್ತ ಅನ್ನಪಾನಾದಿ ಸೂಕ್ಷ್ಮಭಾಗೈಹಿ ಆಪ್ಯಾಯಿತ ದೇಹ, ಆ ತಾಯಿ ಉಂಡ ಅನ್ನದಲ್ಲಿ ಸೂಕ್ಷ್ಮ ಭಾಗಗಳಿಂದ ಇವನ ಶರೀರ ಬೆಳೆಯುತ್ತಾ ಇರುತ್ತೆ, ತೃಪ್ತಿ ಬರುತ್ತಾ ಇರುತ್ತೆ. ಅವನಂಥವ ಅಲ್ಲೇ ಇರ್ತಾನೆ ಎಷ್ಟರವರಿಗೆ, ಆ ಪ್ರಸವಂ ಪ್ರಸವ ಆಗೋ ಪರ್ಯಂತ ಇರ್ತಾರೆ. ನಂತರ ಏಳನೇ ತಿಂಗಳಲ್ಲಿ ಭಗವಂತ ನೋಡುತ್ತಾನಂತೆ, ಸುಂದರ ಕರಚರಣಾದಿ ಸರ್ವ ಅವಯವ ಸಂಯುತಂ. ಆ ಕೂಸು ನೋಡಿ ಬಹಳ ಚೆನ್ನಾಗಿರುತ್ತೆ, ಚಿಕ್ಕ ಕೂಸು, ಆ ಕೈ ಪುಟ್ಟ ಪುಟ್ಟ ಕೈ ಎಲ್ಲ ನೋಡಿದರೆ ಬಹಳ ಚೆನ್ನಾಗಿರುತ್ತೆ. ಆ ಅಂಥ ಶರೀರವನ್ನ ನೋಡಿ ಹೇಗಿದಿದು ಅಂದ್ರೆ 84,00,000 ಯೋನಿಗಳು ಅಂತ ಗೊತ್ತು. ಯಾವ್ದ್ಯಾವ್ದು ಗೊತ್ತಾ? ಗೊತ್ತಿಲ್ಲ ಹೇಳ್ತಾರೆ ಅಲ್ಲಿ. ಎಂಥ ಆಗ್ತು? ಸರ್ವ ಅವಬೋಧ ಸಾಧನ, ಒಳ್ಳೆ ತಿಳುವಳಿಕೆ ಬರಲಿಕ್ಕೆ ಈ ಶರೀರವೇ ಬೇಕು, ಬೇರೆ ಶರೀರದಲ್ಲಿ ಬರಲ್ಲ. ಅಷ್ಟೇ ಅಲ್ಲ, ಸರ್ವ ಕಲಾಕುಶಲ, ಎಲ್ಲ ಕೆಲಸ ಮಾಡಲಿಕ್ಕೂ ಆಗುತ್ತೆ ಈ ಶರೀರದಿಂದ. ಸರ್ವ ವ್ಯವಹಾರ ಉಪಯುಕ್ತಂ, ವ್ಯವಹಾರಕ್ಕೆಲ್ಲ ಈ ಶರೀರವೇ ಕಾರಣ. ಇದು ಎಂಥದ್ದು ಅಂದ್ರೆ, ತಾನು ನಿರ್ಮಾಣ ಮಾಡಿದ ಜಲ ಜೀವರಾಶಿಗಳು 900,000 ಸಂಖ್ಯಾತ, 900,000 ನೀರಿನಲ್ಲಿರುವ ಪ್ರಾಣಿಗಳ ಶರೀರಗಳ ಬ್ರ್ಯಾಂಡ್. ಒಂದೊಂದರಲ್ಲಿ ಎಷ್ಟೆಷ್ಟಿರುತ್ತೋ ಮತ್ತು ಬೇರೆ ಒಂದೊಂದು ಬ್ರ್ಯಾಂಡ್ ಅಲ್ಲಿ ಎಷ್ಟು ಜೀವರಾಶಿಗಳು ಬರ್ತಾರೋ ಆ ವೆರೈಟಿಗಳಷ್ಟು. ಇನ್ನ 20 ಲಕ್ಷ ಸಂಖ್ಯೆ ಸ್ಥಾವರ ಯೋನಿಗಳು, ಗಿಡಬಳ್ಳಿಗಳೆಲ್ಲ. ಇನ್ನ ರುದ್ರ ಲಕ್ಷ ಸಂಖ್ಯೆ 11 ಲಕ್ಷ ಸಂಖ್ಯಾತವಾಗಿರತಕ್ಕಂಥ ಕ್ರಿಮಿಗಳ ಶರೀರಗಳಂತೆ. ನಂತರ 10 ಲಕ್ಷ ಸಂಖ್ಯಾತವಾದಂಥ ಪಕ್ಷಿ ಶರೀರಗಳು. ಇನ್ನ 30 ಲಕ್ಷ ಸಂಖ್ಯಾತವಾದಂಥ ಪಶು ಶರೀರಗಳು. ಇಷ್ಟೆಲ್ಲದಕ್ಕಿಂತ ನಿರವಧಿಕಾಂ ಅಧಿಕಂ ಮುದಂ ಅವಾಪ್ಯ. ಅದು ನೋಡಿ ಆನಂದ ಪಡ್ತಾನೆ ಭಗವಂತ. ಒಳ್ಳೆ ಶರೀರ ಕೊಟ್ಟ ಇವರಿಗೆ, ಚೆನ್ನಾಗಿದೆ, ಸಾಧನ ಆಗಲಿ ಅಂತ ಸಂಕಲ್ಪ ಮಾಡಿ ಭಗವಂತ ಹೇಳ್ತಾರೆ, ಅಲ್ಲೇ ಇದ್ದುಕೊಂಡೆ, ವೈಕುಂಠದಲ್ಲೇ ಇದ್ದುಕೊಂಡೆ, ನಮ್ಮನ್ನು ಅಲ್ಲಿಂದಲ್ಲಿಗೆ ಮೋಕ್ಷ ಕರೆಸಲಿಕ್ಕೆ ಸಮರ್ಥನಾದರೂ ಕೂಡ ನಮಗೆ ವಿಶೇಷ ಸಾಧನೆ ಆಗಬೇಕೆಂಬ ಒಳ್ಳೆ ಉದ್ದೇಶದಿಂದ ಭಗವಂತ ತಾನು ಈ ಶರೀರದಲ್ಲಿ ವಿಶೇಷವಾಗಿ ಪ್ರವೇಶ ಮಾಡಿದ ಅನೇಕ ರೂಪಗಳಿಂದ ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಏನೇನು ವಿಶೇಷವಾದ ರೂಪಗಳಿಂದ ಇಲ್ಲಿ ಪ್ರವೇಶ ಮಾಡಿದ ಅಂದರೆ ಹೇಳ್ತಾರೆ, ಕೆಲವು ರೂಪಗಳಿಂದ ಧಾರಣ ಮಾಡುತ್ತಾನೆ, ಕೆಲವು ರೂಪಗಳಿಂದ ಪೋಷಣೆ ಮಾಡುತ್ತಾನೆ, ಕೆಲವು ರೂಪಗಳಿಂದ ಚೇಷ್ಟ ಮಾಡುತ್ತಾನೆ, ಕೆಲವು ರೂಪಗಳಿಂದ ಕರಣ ಮಾಡುತ್ತಾನೆ, ಕೆಲವು ರೂಪಗಳಿಂದ ಭೋಜನ, ಕೆಲವರಿಂದ 1, ಕೆಲವರಿಂದ 2, ಕೆಲವರಿಂದ 5, ಹೀಗೆ ಕಾರ್ಯ ಮಾಡಲಿಕ್ಕಾಗಿ ಜೀವನ ಶರೀರದಲ್ಲಿ ಅಸಂಖ್ಯಾತವಾದ ರೂಪಗಳಿಂದ ಪ್ರವೇಶ ಮಾಡುತ್ತಾನೆ ಭಗವಂತ. ಆ ರೂಪಗಳ ಪ್ರವೇಶ ಹೇಗೆ ಅಂತ, ಅದು ಕೂಡ ಹೇಗೆ ಬ್ರಹ್ಮವಾಯುಗಳ ಸಹಿತವಾಗಿ ತಾನು ಪ್ರವೇಶ ಮಾಡುತ್ತಾನೆ. ಎಲ್ಲಿಂದ? ಶಿರೋ ಬ್ರಹ್ಮರಂಧ್ರದಿಂದ ಒಡೆದುಕೊಂಡು ತಾನು ಒಳಗೆಲ್ಲ ಪ್ರವೇಶ ಮಾಡುತ್ತಾನೆ. ಆ ಭಗವದ್ ರೂಪಗಳು ಹೇಗೆ ಹೇಗೆ ಒಳಗಿವೆ ಎಂಬ ವಿಷಯವನ್ನ ನಾಳೆ ನೋಡೋಣ. ಶ್ರೀಕೃಷ್ಣ ಎಲ್ಲರಿಗೂ ಅಲ್ಲ, ಆರನೇ ತಿಂಗಳಲ್ಲಿ
ಶಿಶು ಜೀವರಾಶಿಗಳು.